ग्रह विग्रह वृंदावन गतम वंदे ब्रह्म रुद्रेन्द्र वंदितम स्वांतस्थानंत शय्याय पूर्ण ज्ञान सरणसे उत्तुंग वाक्सरंगाय मध्वदुग्धाब्धये नमः। गुरुमखिल गुणज्ञं सद्गुणैकाधिवासं शमदम परिनिष्ठं सत्वनिष्ठं वरिष्ठं सकलसदनशिष्टं नित्यनिर्भूतकष्टं भयमुखपदनिष्ठं मां भजन्तु पवन्नाः। पूज्याय राघवेन्द्राय सत्यधर्मरताय च भजतां सर्वदुःखाय नमतां कामधेनवे नीलाकराकृतानन्त लीलागोपालपालितान् विद्यापयोनिधीन् वन्दे ब्रह्म विद्यागुरुन् नमः। ब्रह्मचर्य हरिप्रीति सुविद्यावादशारिणः इष्टदान् कष्टशत्रून्नः विद्यामान्यान् मुनीन् नमः। वाजराजपदद्वन्द्वा वारिजासक्तमानसान् विश्वप्रिय गुरुन् वन्दे मन्दोहम् धीविशुद्धये सत्यम् सत्यम् पुनः सत्यम् विष्णुतीर्थप्रसादतः। सर्वे कामा भवन्त्येव शवतो बिम्बसन्निधौ चिन्तामणिम् सुभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्दे ह्यभीष्टदम् श्रीगुरुभ्यो नमः। हरिः ओम्। ओम् जन्माद्यस्य सौन्दर्यादितरतश्चार्थेष्वभिग्रस्वराट् तेने ब्रह्महृदायादिकवये मुह्यन्तियम् सूरयः तेजो वारिमृदाम् यथा विनिमयो यत्र त्रिसर्गम् रटा धाम्ना स्वेन सदा निरस्तकुहकम् सत्यम् परम् धीमहि। श्रीगुरुभ्यो नमः। हरिः ओम्। ನಂತರ ವಿಷಯವನ್ನು ತಿಳಿಸಿಕೊಡುತ್ತಾರೆ. ತಸ್ಮಾದೇಕೇನ ಮನಸ ಭಗವಾನ್ ಸತ್ವತಾಂಪತಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ ಪೂಜ್ಯಶ್ಚ ನಿತ್ಯದ. ಅದರಿಂದ ಕಲಿಯುಗದಲ್ಲಿ ನಾವು ಮಾಡಬೇಕಾದ ಧರ್ಮ ಏನು ಅಂದರೆ ಏಕಾಗ್ರ ಮನಸ್ಸಿನಿಂದ ಭಗವಂತನ ಕಥೆಯನ್ನು ಕೇಳಿ ಅದೇ ಎಲ್ಲ ಕೊಡ್ತಾ ಬರುತ್ತೆ. ಕಥಾಶಬ್ದಕ್ಕರ್ಥ ಯಾವುದು ಅಂದರೆ ಅದನ್ನು ಚೆನ್ನಾಗಿ ಹೇಳಿದರು. ಕಥಾಶಬ್ದ ಅಂದರೆ ಬಿಂಬನ ಲೀಲೆಗಳು, ನಮ್ಮಲ್ಲಿರುವ ಬಿಂಬಮೂರ್ತಿ ಮಾಡುವ ಚರ್ಯಗಳನ್ನು ಕಥಾ ಅಂತ ಕರೆದರು. ಅದರಲ್ಲಿ ರತಿ, ಕಥಾರತಿ ಎಂದು. ತುಂಬ ದೊಡ್ಡ ವಿಷಯ ಅದು. ಅದನ್ನು ಹೇಳುತ್ತಾರೆ ಹೇಗೆ ಅಂದರೆ ದಾಸರಾಗಿರುವುದನ್ನು ಹೇಳುತ್ತಾರೆ. ಕಥೆಗಳಲ್ಲಿ ರಥ ಅಂದರೆ ಹತ್ತವತಾರದ ಕಥೆ, ನಾವು ಅದನ್ನೇ ಕೇಳ್ತಾ ಸಂತೋಷ ಪಡ್ತಾ ಇರ್ತೇವೆ. ಅಲ್ಲಿಗೆ ನಿಲ್ಲಬೇಡಿ. ನಮ್ಮ ಹತ್ತು ಇಂದ್ರಿಯಗಳೇನಿವೆ, ಹತ್ತು ಇಂದ್ರಿಯಗಳಲ್ಲಿ ದೇವರು ಈ ಹತ್ತವತಾರದ ರೂಪಗಳಿಂದಲೇ ನಿಂತಿದ್ದಾರೆ. ಹತ್ತವತಾರದ ರೂಪಗಳೇನಿವೆ ಆ ರೂಪಗಳಿಂದಲೇ ನಿಂತಿದ್ದಾರೆ. ಅಲ್ಲಿ ಅವತಾರದಲ್ಲಿ ಏನೇನು ಕಥಾ ನಡೆಸಿದ್ದಾನೆ, ದಿನಾಗ್ಲೂ ನಮ್ಮ ಇಂದ್ರಿಯಗಳಲ್ಲಿ ಅದೇ ಕಥಾ ನಡೆಯುತ್ತಾ ಇದೆ. ಬಹಳ ಡೀಪ್ ಸಬ್ಜೆಕ್ಟ್ ಬರ್ತಾ ಇದೆ. ನಮ್ಮ ಇಂದ್ರಿಯಗಳಲ್ಲೂ ರಾಮಾವತಾರ, ರಾಮ ನಡೆಸಿದ ಕಥೆ, ಕೃಷ್ಣ ನಡೆಸಿದ ಕಥೆ, ನರಸಿಂಹನ ಕಥೆ ಆಯಾ ಇಂದ್ರಿಯಗಳಲ್ಲಿ ಬಂದೇ ಬರ್ತಾ ಇದೆ. ಅಲ್ಲಿ ಏನು ಲೀಲೆ, ಇಲ್ಲಿ ಏನು ಚರ್ಯ, ಎರಡನ್ನೂ ಸರಿ ನೋಡಿಕೊಂಡು ಆ ಮಾಡಿದ್ದೇ ಇಲ್ಲಿ ಮಾಡುತ್ತಾ ಇದ್ದಾನೆ ಅಂತ ತಿಳಿಯೋದೇ ಕಥಾರತಿ ಎಂದು. ಇದನ್ನ ದೊಡ್ಡವರು ಹೇಳುತ್ತಾರೆ, ಪಾಂಡುರಂಗಿ ಹುಚ್ಚಾಚಾರ ಅಂತ ಮಹಾನುಭಾವರು. ಅವರು ತಿರುಪತಿಯಲ್ಲಿದ್ದವರು. ಅವರ ಹತ್ತಿರ ಐಕೂರ ನರಸಿಂಹಾಚಾರ ಅಂತ ಮಹಾನುಭಾವರು, ಅವರ ಹತ್ರ ಶಿಷ್ಯರು. ಆ ಶಿಷ್ಯರು ಅಲ್ಲಿಗೆ ಹೋದರು. ಹೋದಾಗ ಅವ್ರನ್ನ ಕೇಳಿದ್ರು, ಸ್ವಾಮಿ ನೀವು ಎಲ್ಲಿಗೂ ಹೋಗಲ್ಲ ತೀರ್ಥಯಾತ್ರೆಗೆ, ಯಾಕೆ ಅಂದ್ರೆ ಕಥಾರತಿ ಬಂದ ಮೇಲೆ, ಕಥಾರತಿ ಬಂದ ಮೇಲೆ ತೀರ್ಥಯಾತ್ರೆ ಯಾಕೆ? ಕಥಾರತಿ ಅಂದ್ರೆ ಬರೇ ಕಥೆಗಳನ್ನು ಕೇಳಿ ಆನಂದ ಪಡೋದು, ಕಥಾರತಿ. ಅದು ನಮಗೂ ಇದೆ, ನಾವು ಮಾಡ್ತೀವಲ್ಲ ಅಂದ್ರೆ ಹಾಗಲ್ಲ, ಅದರ ಅರ್ಥ ಬೇರೆ ಇದೆ. ಕಥಾರತಿ ಶಬ್ದದ್ದು ಅದು ನಾನಲ್ಲ, ನಿಮ್ಮ ಗುರುಗಳೇ ಹೇಳ್ತಾರೆ ಹೋಗಿ. ಮತ್ತು ಐಕೂರಾಚಾರ ಹತ್ರ ಬಂದು ಅದೇನು ಬೇರೆ ಅರ್ಥ ಇದ್ದರು ಸ್ವಾಮಿ ನಮ್ಗೆ ಹೇಳೇ ಇಲ್ಲ ಅಂದ್ರೆ ಸಮಯ ಬರಲಿ ಅಂತ ಕಾಯ್ತಾ ಇದ್ದೆ, ಮೊದಲೇ ಹೇಳಿದ್ರೆ ಅರ್ಥ ಆಗಲ್ಲ, ಈಗ ಬಂತು ಹೇಳ್ತಾ ಇದ್ದೇನೆ. ಆ ಹತ್ತು ಅವತಾರದ ಲೀಲೆಗಳನ್ನೇ ನಮ್ಮ ಶರೀರದಲ್ಲಿ ನೋಡುವುದೇ ಕಥಾರತಿ ಎಂದರು. ಅದು ಬಂದ ಮೇಲೆ ಬಿಂಬ ಅವನೇ ಹತ್ತು ರೂಪಗಳು ಧಾರಣೆ ಮಾಡಿ ಎಲ್ಲಾ ಇಂದ್ರಿಯಗಳ ವ್ಯಾಪಾರ ಹೇಗೆ ನಡೆಸ್ತಾನೆ, ಆ ವ್ಯಾಪಾರ ನಡೆಸುವುದರಲ್ಲೇ ಹತ್ತವತಾರದ ಚಿಂತನೆ ಬರುತ್ತೆ. ಇದು ಕಥಾರತಿಯಪ್ಪ. ಅದು ಬಂದವರಿಗೆ ಒಳಗೆ ದೇವರನ್ನ ಹತ್ತು ರೂಪಗಳಿಂದ ಬಿಂಬರೂಪವನ್ನು ಕಾಣುವವರಿಗೆ ಹೊರಗೆ ಮತ್ತು ಕ್ಷೇತ್ರಕ್ಕೆ ಓಡಿ ಹೋಗಿ ಯಾಕೆ ನೋಡಬೇಕು, ಇಲ್ಲೇ ನೋಡುತ್ತಾರವರು. ಅದರಿಂದ ಅವರಿಗೆ ಬೇಕಾಗಿಲ್ಲ, ಅದಕ್ಕೆ ತೀರ್ಥಾದರಿಗೆ ಹೋಗ್ತಾ ಇಲ್ಲ ಅಂದ್ರು. ಹಾಗಾದರೆ ಅಂಥ ಕಥಾರತಿ ನಮಗೆ ಬರಬೇಕಾದರೆ ಅಷ್ಟು ಒಳಗೆ ನಾವು ಹೋಗಿ ಯದ್ಯಪಿ ಭಾಗವತ ಅಂದ್ರೆ ಬಹಳ ಆಳಗಿದೆ. ಇಂಥ ಈ ರೀತಿಯಾಗಿ ದೇವರ ಕಥೆಗಳನ್ನ ಕೇಳಿ ಒಳಗೆ ಚಿಂತನೆ ಮಾಡುತ್ತಾ ಒಳಗೊಳಗೆ ಭಗವಂತನ ದರ್ಶನ ಮಾಡತಕ್ಕಂಥವರು ಜ್ಞಾನಿಗಳು. ಅವರಿಂದ ಅಂಥ ಕಥಾರತಿ ನಮಗೆ ಸಿಗಬೇಕು. ಅಂಥ ಕಥಾರತಿ ಸಿಗಬೇಕಾದರೆ ನಾವು ಅವರ ಸೇವಾ ಮಾಡಬೇಕು. ಅದೇ ಹೇಳ್ತಾರೆ, ಶುಶ್ರೂಷೋ ಶ್ರದ್ಧಾನಸ್ಯ ವಾಸುದೇವ ಕಥಾರತಿ ಸ್ಯಾತ್. ದೊಡ್ಡವರನ್ನ ಅದಕ್ಕೆ ನಮ್ಮ ಅರಣ್ಯಕಾಚಾರ್ಯ ಕೇಳ್ತಾರೆ, ಸಾರಧಾರದಲ್ಲಿ ಕೇಳ್ತಾರೆ, ಅಪ್ಪ ಮನುಷ್ಯರು ಪ್ರಾಣಿಗಳು ಎರಡು ವರ್ಗ ಅಂತಾರೆ. ಮನುಷ್ಯರು ಅಂತ ಯಾರನ್ನ ಕರೀಬೇಕು ಅಂದರೆ ತಮಗಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವ, ತಮ್ಮನ್ನ ಕೈ ಹಿಡಿದು ಕರ್ಕೊಂಡು ಹೋಗುವ ಒಬ್ಬ ಗುರುಗಳನ್ನ ಪಡೆದವರನ್ನ ಮನುಷ್ಯರು ಅಂತ ಕರೀತಾರೆ. ಇಲ್ಲದಿದ್ದರೆ ಅವರನ್ನ ಪ್ರಾಣಿ ವರ್ಗದಲ್ಲೇ ಸೇರಿಸಬೇಕು ಅಂತ ಹೇಳಿಬಿಡ್ತಾರೆ. ಸಾರಧಾರದಲ್ಲಿ ಪಟ್ಟ ಮಾತು ಹೇಳ್ತಾರೆ. ಯಾರಾದರೆ ಈ ರೀತಿ ಚಿಂತನೆ ಮಾಡುತ್ತಾ ಭಗವಂತನ ಕಡೆ ಇರತಕ್ಕಂಥವರು ನಮಗಾಗಿ ದೇವರನ್ನ ಪ್ರಾರ್ಥನೆ ಮಾಡುವ ರೀತಿಯಲ್ಲಿ ಅವರನ್ನ ಒಲಿಸಿಕೊಂಡದ್ದೇ ಆದರೆ ನಾವು ಮನುಷ್ಯರು ಅಂತ ಹೇಳಬಹುದು, ಇಲ್ಲಾಂದ್ರೆ ಹೇಳೋದು ಕಷ್ಟ. ಹಾಗಾದ್ರೆ ಜೀವನದ ಗುರಿ ಅಂತ ಹೇಳಿಕೊಡುತ್ತಾರೆ. ಅಂಥವರನ್ನ ನಾವು ಪಡೆಯಬೇಕು. ಆದರೆ ಅಂಥವ್ರು ಸಿಗ್ಬೇಕಲ್ಲ.
ಒಂದು ಉದಾಹರಣೆ ಕಥಾರತಿ, ಒಂದು ಉದಾಹರಣೆ ಯಾವ ರೀತಿ
ಚಿಂತನೆ ಮಾಡಬೇಕು ಅಂತ
ಇಂದ್ರಿಯಗಳಲ್ಲಿ ಒಂದಿತ್ತು ಅವಾಗೆಲ್ಲ ಯಾವ್ದಾರು ಒಂದು ಉದಾಹರಣೆ ಕೊಟ್ರೆ ಸ್ವಲ್ಪ ಆ ದಿಕ್ಕಿನಲ್ಲಿ ಯೋಚನೆ ಮಾಡೋದಿಕ್ಕೆ ಅನುಕೂಲ.
ಅಂದರೆ ನಮ್ಮ ಇಂದ್ರಿಯಗಳಲ್ಲಿ ಘ್ರಾಣೇಂದ್ರಿಯ ಗಂಧ ಗ್ರಹಣ ಮಾಡುತ್ತೆ. ಯಾರಿರ್ತಾರಲ್ಲಿ? ನರಸಿಂಹ ರೂಪ ಇರುತ್ತೆ. ಘ್ರಾಣೇಂದ್ರಿಯದಿಂದ ನಡೆಯುವ ವ್ಯಾಪಾರ ಏನು ಮೂಸಿ ನೋಡುವುದು ಅಂತ ಅಷ್ಟು ಮಾತ್ರ ಅಷ್ಟೆ, ಹೌದಾ? ಹಾಗಾದರೆ ನರಸಿಂಹ ಅಲ್ಲಿ ಬಂದು ಮಾಡಿದ ವ್ಯಾಪಾರ ಏನು ಅಂದ್ರೆ ಹಿರಣ್ಯಾಕ್ಷರನ್ನ ಸಂಹಾರ ಮಾಡಿ ಭೂಮಿಯನ್ನ ಎತ್ತಿ ಹಿಡಿದವ ವರಾಹ, ಹಿರಣ್ಯ ಕಶುಪನ್ನು ಸಂಹಾರ ಮಾಡಿ ಪ್ರಹ್ಲಾದನನ್ನ ಬದುಕಿಸಿದವ ನರಸಿಂಹ, ಹೌದಾ? ಇಲ್ಲಿ ನಾವು ಇಲ್ಲಿರತಕ್ಕಂಥ ಘ್ರಾಣೇಂದ್ರಿಯದಲ್ಲಿರತಕ್ಕಂಥ ನರಸಿಂಹನ ಚಿಂತನೆ ಮಾಡುತ್ತಾ ಬಂದರೆ ನರಸಿಂಹ ಮಾಡುವ ವ್ಯಾಪಾರ ಏನು ನಿತ್ಯ ಜ್ಞಾನಿಗಳಲ್ಲಿ ನಿಂತುಕೊಂಡು ಎಲ್ಲರಲ್ಲಿ ನಿಂತುಕೊಂಡು ಅಂತ ಹೇಳಿದರೆ ಈ ಗಾಳಿಯ ಮೂಲಕ ಒಳಗೆ ಸೇರಿ ನಮಗೆ ತೊಂದರೆ ಕೊಡುವವು ಹಿರಣ್ಯಕಶಿಪು ಅಲ್ಲ. ಆ ಹಿರಣ್ಯಕಶಿಪು ಇಲ್ಲೇ ಬರುತ್ತಾರೆ, ಇಲ್ಲೇ ಇದ್ದಾರೆ. ಎಲ್ಲಾ ಇಂದ್ರಿಯಗಳಲ್ಲಿ ಆ ದೈತ್ಯರು ಮತ್ತು ಸೇರಿಕೊಂಡಿದ್ದಾರೆ. ಅವರೇನು ಮಾಡುತ್ತಾರೆ ಅಂದ್ರೆ ಈ ಘ್ರಾಣೇಂದ್ರಿಯವನ್ನ ನಾನಾ ಕಡೆಗೆ ಹೋಗುವಂತೆ ಮಾಡುತ್ತಾರೆ. ಹಿರಣ್ಯಕಶಿಪುವಿನ ಲಕ್ಷಣ ಏನು ಹೇಳಿ? ನಾನೇ ದೇವರು ಅಂತ ಒಂದು ಲಕ್ಷಣ. ನನ್ನ ಬಿಟ್ಟು ದೇವರು ಚಿಂತನೆ ಬೇಡ ಅಂದ. ಅಂದರೆ ಈ ಘ್ರಾಣೇಂದ್ರಿಯ ವ್ಯಾಪಾರ ಅದು ಯಾವುದರಲ್ಲಿ ಇರಬೇಕು ಹೇಳ್ತಾರೆ? ದೇವರ ಪಾದ ಗಂಧ ಆಘ್ರಾಣಿಸಬೇಕು, ಅದಕ್ಕೆ ಇಟ್ಟದ್ದು ಮೀಸಲು. ಆದರೆ ಸಾಮಾನ್ಯ ಬೇರೆ ಗಂಧದ ಕಡೆಗೆ ಓಡ್ತಾ ಇರುತ್ತೆ ಯಾವಾಗ್ಲೂ ಕೂಡ. ಅದು ಹಿರಣ್ಯಕಶಿಪುವಿನ ವ್ಯಾಪಾರ, ಇದು ನಮ್ಗೆ ಗೊತ್ತಿಲ್ಲದೆ ನಡೀತಾ ಇರುತ್ತೆ. ಅಂಥ ಹಿರಣ್ಯಕಶಿಪುವನ್ನ ಬಿಡಿಸಿ ನಮ್ಮ ಮೂಗು ಈ ಘ್ರಾಣೇಂದ್ರಿಯ ಸದಾ ದೇವರ ಗಂಧವನ್ನೇ ಆಘ್ರಾಣ ಮಾಡುವಂತೆ ಮಾಡಿ, ಹೇಗೆ ಅದು ಕೊಡೋದು ಹೇಗೆ ಅಂದರೆ ಪ್ರಾಣಾಯಾಮದ ಮೂಲಕ ನರಸಿಂಹ ಕೊಡುತ್ತಾನೆ. ವಾಯುದೇವರನ್ನ ಇಲ್ಲಿ ಒಳಗೆ ಹೋಗಿ ಬರುವಂತ ವಾಯುದೇವರ ಮೂಲಕ ತನ್ನನ್ನು ಉಪಾಸನೆ ಮಾಡುವಂತೆ ಮಾಡಿ ತಾನು ಅವನನ್ನು ಸಂಹಾರ ಮಾಡಿ ಪ್ರಹ್ಲಾದನನ್ನ ಬದುಕಿಸ್ತಾನೆ. ಪ್ರಹ್ಲಾದ ಯಾರು ಅಂದ್ರೆ ನಮ್ಮ ಒಳಗಿರತಕ್ಕಂಥ ದೇವರ ಭಕ್ತಿ. ಆ ಭಕ್ತಿಯಲ್ಲಿ ನಮಗೆ ಭಕ್ತಿ ಬರಬೇಕು ಅಂದ್ರೆ ಅದಕ್ಕೆ ಅಭಿಮಾನಿಗಳಾಗಿ ನಿಂತವರೇ ಪ್ರಹ್ಲಾದರಾದರು, ಈಗಲೂ ನಿಂತಿದ್ದಾರೆ. ಅದಕ್ಕೆ ನರಸಿಂಹದೇವರು ಹೇಳ್ತಾರೆ, ಮದ್ಭಕ್ತಾಹ ತಾಮ್ ತ್ವಾಮನೋರಥಾಹ ಅಂತ. ನಮಗೆ ರಾಯರ ದೇವರಲ್ಲಿ ಭಕ್ತಿ ಬರಬೇಕಾದ್ರೆ ರಾಯರೇ ಕೊಡಬೇಕು. ಇವಾಗ ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ ನರಸಿಂಹದೇವರು. ಆದ್ದರಿಂದ ನಮ್ಮೊಳಗೆ ಭಕ್ತಿಯನ್ನ ನರಸಿಂಹ ಹೀಗೆ ಬದುಕಿಸ್ತಾನೆ. ಇದು ನಾನು ಚೂರು ಹೇಳಿದಷ್ಟೇ. ಆ ಇಡೀ ಇಂದ್ರಿಯಗಳಲ್ಲಿ ಅಪರೂಪದ ವ್ಯಾಪಾರ ಆಗ್ತದೆ. ಇದನ್ನ ದಾಸರಾಯರ ಕುರಿತು, ಜಗನ್ನಾಥ ದಾಸರ ಕುರಿತು ಗುರು ಶ್ರೀ ಶ್ರೀಷವಿಠಲರು ಹೇಳ್ತಾರೆ. ಈ ಪರಿ ನಿರಂತರದಿ ಆ ಪಾದ ಮೌಳಿ ತನಕ ಆ ಪಯೋಜಜ ಮುಖರ ರೂಪಗಳಲ್ಲಿ ಬ್ರಹ್ಮಾದಿ ದೇವತೆಗಳನ್ನು ನೋಡ್ತಾ ಇದ್ದಾರಂತೆ. ಆ ಪರಮ ಪುರುಷನ ವ್ಯಾಪಾರ ನೋಡುತ್ತಲಿ ಇಂದ್ರಿಯಗಳಲ್ಲಿ ಎಲ್ಲಾ ದೇವರ ರೂಪಗಳನ್ನು ನೋಡುತ್ತಾ, ಆ ದೇವರು ಮಾಡಿಸುವ ವ್ಯಾಪಾರಗಳನ್ನು ನೋಡುತ್ತಾ ಆನಂದ ಪಡುವವರಯ್ಯ ಜಗನ್ನಾಥದಾಸರು. ಇವರೆಲ್ಲ ಮಹಾತ್ಮರು ಅಂತ ಇವರನ್ನ ಕರೀತಾ ಬರ್ತಾರೆ. ಈ ರೀತಿಯಾಗಿರತಕ್ಕಂಥದ್ದು ಯಾವಾಗ ಬರುತ್ತೆ ಅಂದ್ರೆ ಅವರ ಹತ್ತಿರ ಇದ್ದು ಅವರಿಂದ ಕೇಳಿ 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 ಅದು ಹೇಗ್ ಮಾಡಬೇಕು ಹೇಗ್ ಮಾಡಬೇಕು ಅಂದ್ರೆ ಇದು ಒಮ್ಮೆಲೆ ಬರಲ್ಲ, ಏನು ವರ್ಷಗಳ ಗಟ್ಟೆ ಸಾಧನೆ ಮಾಡಿದ್ರೆ ಬರ್ತಾ ಇರುತ್ತೆ. ಆದ್ರೆ ತಿಳ್ಕೋಬೇಕು ಅಂತ ಹೋದರೆ ಅವರ ಅನುಗ್ರಹ ಆದರೆ ಬೇಗ 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 ಸಿದ್ಧಿ ಆಗ್ತಾ ಬರುತ್ತೆ. ಅದನ್ನ ರಹಸ್ಯ ವಿದ್ಯಾ ಅಂತ ಹೇಳ್ತಾರೆ. ಅದು ಬೇಕಾದರೆ ಮಹತ್ ಸೇವೆಯ ವಿಪ್ರಾಹ, ದೊಡ್ಡವರ ಸೇವೆಯಿಂದ ಬರುತ್ತದು. ಅವರೆಲ್ಲಿ ಸಿಗ್ತಾರೆ? ಪುಣ್ಯತೀರ್ಥ ನಿಷೇವಣ. ಪುಣ್ಯತೀರ್ಥಗಳಿಗೆ ಯಾತ್ರೆ ಹೋಗ್ತಾ ಇದ್ರೆ ಸಂಕಲ್ಪ ಯಾತ್ರೆ ಇಂಥ ಗುರುಗಳು ಸಿಗಲಿ ಅಂತ ಹೋಗಬೇಕಂತೆ. ಯಾತ್ರೆ ಹೋದರೆ ಅಲ್ಲಿ ಸಿಗ್ತಾರಂತೆ ಗುರುಗಳು. ರಘುಪ್ರೇಮ ತೀರ್ಥರು ಇವತ್ತು ಆರಾಧನೆ ಅವರದು. ಅವರು ಇಡೀ ಮನೆ ಎಲ್ಲ ದಾನ ಮಾಡಿದ್ರು. ದಾನ ಮಾಡಿ ನನಗೆ ಗುರುಗಳು ಸಿಗಬೇಕು ಅಂತ ಕಾಶಿಪರ್ಯಂತ ತೀರ್ಥಯಾತ್ರೆ ಮಾಡಿದ್ರು. ಯಾವ ದೀಕ್ಷಾ ಅಂದ್ರೆ ಮಹಾಘೋರವಾದ ದೀಕ್ಷಾ ಧಾರಣ ಮಾಡಿದ್ರು. ಎರಡು ವಸ್ತ್ರವೇ, ಇನ್ನೇನಿಲ್ಲ ಮೈ ಮೇಲೆ. ಸಾರಿಗ್ರಾಮ ಶಿಖೆಯಲ್ಲಿ ಕಟ್ಟಿಕೊಂಡ್ರು. ದೇವರ ಪೆಟ್ಟಿಗೆ ಇದ್ರೆ ಅದರ ಮೇಲೆ ಮನಸ್ಸಿರುತ್ತೆ, ದೇವರ ಮೇಲೆ ಇರಲ್ಲ ಅಂತ ಹೇಳಿ ಶಿಖೆಯಲ್ಲಿ ಸಾಲಿಗ್ರಾಮ, ಬಾಯಲ್ಲಿ ಸರಕ್ಷಿತ ರಕ್ಷತ ಯೋಹಿ ಗರ್ಭೇ ಎಂಬ ಮಂತ್ರ ಹೊರಟು, ಮತ್ತು ಊಟಕ್ಕೆ ಅಂದರೆ ಬ್ರಾಹ್ಮಣರ ಮನೆ ಎಲ್ಲಿದೆ ಅಲ್ಲಿ ಹೋಗುವುದು. ಐದೇ ಮನೆಗಳ ಮುಂದೆ ಹೋಗ್ಬೇಕು, ಹೆಚ್ಚು ಹೋಗ್ಲಿಕ್ಕಿಲ್ಲ. ಐದೇ ಮನೆಗಳ ಮುಂದೆ ಹೋಗ್ಬೇಕು. ಅದು ಆಕಳ ಹಾಲು ಕರದಷ್ಟು ಹೊತ್ತು ನಿಲ್ಲಬೇಕು. ಅವರಾಗಿ ಬಂದು ಏನಾದರೂ ಹಾಕಿದ್ರೆ ತಗೋಬೇಕು, ಇಲ್ಲ ಹೊತ್ತು ಉಪವಾಸ. ಅದು ಹಾಕಿದ್ದು ಕೂಡ ಬೇಯಿಸಿದ್ದೇ ಹಾಕಬೇಕು ಅಂತೇನಿಲ್ಲ. ಅಕ್ಕಿ ಹಾಕಿದ್ರೆ ಅಕ್ಕಿ ತಿಂದಿರಬೇಕು, ಹಿಟ್ಟು ಹಾಕಿದ್ರೆ ಹಿಟ್ಟು ತಿಂದಿರಬೇಕು. ಈ ತರ ಕಾಲ್ನಡಿಗೆಯಿಂದ ಕಾಶಿಪರಿ ಅಂತ ಹೋದ. ಎಷ್ಟು ಪುಣ್ಯ ಬಂದಿರಬೇಕು ಅವರಿಗೆ, ಇಂಥ ಇದಾಗಿರಬೇಕು ಅಲ್ವಾ. ಇದನ್ನ ಹೇಳ್ತಾರೆ, ರಾಮ ಸೇತುವನ್ನ ನೋಡಿದರೆ ಬ್ರಹ್ಮಹತ್ಯೆ ಹೋಗ್ಬಿಡುತ್ತೆ ಅಂತ. ಆದ್ರೆ ಚಂದ್ರಿಕಾಚಾರ್ಯ ಹೇಳ್ತಾರೆ, ಡೈರೆಕ್ಟ್ ಆ ಗಾಡಿಯಲ್ಲಿ ಹೋಗಿ ಹಿಡಿದು ಬಿಟ್ಟು ಸೇತುವೆ ನೋಡಿದ್ರೆ ಹೋಗಲ್ಲದು ಅಂದ್ರು. ಬ್ರಹ್ಮಹತ್ಯೆ ಮಾಡಿದವರು ಊರಲ್ಲೆಲ್ಲ ಹೇಳಬೇಕಂತೆ, ನಾನು ಸೇತು ಯಾತ್ರೆಗೆ ಹೋಗ್ತಾ ಇದ್ದೇನೆ, ಬ್ರಹ್ಮಹತ್ಯೆ ಮಾಡಿದ್ದೇನೆ, ಇದು ಪರಿಹಾರಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾ ಹೋದ ಕಡೆಯಲ್ಲೆಲ್ಲ ಹೇಳಬೇಕಂತೆ. ಹೇಗ್ ಹೇಳಬೇಕು? ಕಾಲಿಗೆ ಚಪ್ಪಲಿ ಇಲ್ಲದೆ ಇದ್ದ ಊರಿನಿಂದ ರಾಮಸೇತು ಪರ್ಯಂತ ನಡ್ಕೊಂಡು ಹೋಗ್ಬೇಕಂತೆ. ಹಾದಿಯಲ್ಲಿ ಏನು ಸಿಕ್ಕರೆ ಅದು ಹೋಟ್ಲಲ್ಲೆಲ್ಲ ನಿಷಿದ್ಧವಲ್ಲದ್ದು, ನಿಷಿದ್ಧವಲ್ಲದ ರೀತಿಯಲ್ಲಿ ಏನಿದ್ರೆ ಅದು ತಿಂದುಕೊಳ್ತಾ ಅಲ್ಲಿಗೆ ಹೋಗಿ ದರ್ಶನ ಮಾಡಿದ್ರೆ ಬ್ರಹ್ಮಹತ್ಯೆ ಹೋಗುತ್ತೆ. ಸುಮ್ಮನೆ ಹೋಗಿ ದರ್ಶನ ಮಾಡಿದ್ರೆ ಹೋಗಲ್ಲ ಅಂದ್ರು. ಆ ರೀತಿಯಲ್ಲಿ ಕಾಶಿ ಪರ್ಯಂತ ಹೋದ ಮೇಲೆ ಅಲ್ಲಿ ಸ್ವಪ್ನ ಆಗುತ್ತೆ ಅವರಿಗೆ. ನಿನ್ನ ಗುರುಗಳು ನಿಮ್ಮ ಊರು ಪಕ್ಕ ಊರಲ್ಲೇ ನಿನಗಾಗಿ ಕಾಯ್ತಾ ಇದ್ದಾರೆ ಹೋಗು ಅಂತ. ಮೊತ್ತ ತಿರುಗಿ ಬರ್ತಾರೆ. ಗುರುಗಳ ದರ್ಶನಕ್ಕೆ ಹೋದರೆ ಗುರುಗಳು ಕೂತಿರ್ತಾರೆ. ಬಂದ ಕೂಡಲೇ ಗುರುಗಳು ಕೇಳುತ್ತಾರೆ, ಇವರನ್ನ ಅವರು ನೋಡಲಿಲ್ಲ, ಅವರನ್ನು ಇವರು ನೋಡಲಿಲ್ಲ ಎಂದು. ಅವರು ಬಂದ ಕೂಡಲೇ ಬಾಪ್ಪ ನಿನಗಾಗಿ ಕಾದಿದ್ದೇನೆ ಅಂತ. ಎಲ್ಲ ಶಾರ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ, ಆ ತರ ಆಗ್ತಾ ಇರುತ್ತೆ ಇದು. ಆಗಿದ್ದು ಯಾವಾಗೋ ಪುರಾತನ ಕಾಲದಲ್ಲೆಲ್ಲ, 50 ವರ್ಷದ ಕೆಳಗೆ. ಅರಳೇಕಟ್ಟೆ ನೃಸಿಂಹಾಚಾರ ಅಂದ್ರೆ ಅಂಥ ಪ್ರಸಿದ್ಧ ಅವರು, ಮಹಾಜ್ಞಾನಿಗಳು. ಅವರಿದ್ದದ್ದು ಆದವಾನಿ ಪಕ್ಕದಲ್ಲಿ ಹತ್ತಿ ಬೆಳೆಗಳು ಅಂತ ಕ್ಷೇತ್ರ, ನೋಡಿಲ್ಲ ಅಂತ ಕಾಣುತ್ತೆ. ಈ ಒಂದ್ಸಲ ಆ ಬೆಲ್ಟ್ ಹೋಗಿ ಬರಬೇಕು, ಬಹಳ ಚೆನ್ನಾಗಿದೆ. ಅಲ್ಲಿ ಪಾಂಡವರು ಬಂದ ಜಾಗ, ನೀರಿದ್ದಿಲ್ಲ, ಒದ್ದಾಡುತ್ತಾ ಇದ್ರು ಎಲ್ಲರೂ. ಅದಕ್ಕೆ ಭೀಮಸೇನ ದೇವರು ಗದೆಯಿಂದ ಹೊಡೆದರೆ ಭೂಮಿಗೆ ಗದಾ ಆಕಾರದಲ್ಲಿ ಬಿದ್ದಿದೆ ಒಳಗಿಂದ ನೀರು. ಬಿಸಿಲು ಕಾಲದಲ್ಲಿ ಊರೆಲ್ಲ ಒಣಗಿರುತ್ತೆ, ಅಲ್ಲಿ ಮಾತ್ರ ನೀರು ಬರ್ತಾ ಇರುತ್ತೆ. ಅದು ನೋಡಿ ರಾಯರು ಅಲ್ಲಿ ಚಾತುರ್ಮಾಸ್ಯಕ್ಕೆ ಕೂತರು. ಕೂತು ಭೀಮಸೇನ ದೇವರು ಬಂದ ಜಾಗ ಅಂತ ಅಲ್ಲಿ ಒಂದು ಅಶ್ವತ್ಥ ವೃಕ್ಷ, ಅಲ್ಲಿ ಕಳೆದ ಪ್ರಾಣದೇವರ ಪ್ರತಿಷ್ಠಾ ರಾಯರು ಮಾಡಿದರು. ಅಲ್ಲಿ ಸೇವಾ ಮಾಡಿಕೊಂಡಿದ್ದವರು ಅರಳಿಕಟ್ಟೆ ಆಚಾರ್ಯರು, ಅವರ ವಿಶೇಷವಾದ ಶಿಷ್ಯರು ಬಿಲ್ವಪತ್ರೆ ಆಚಾರ್ಯರು ಅಂತ ಅವರ ಹೆಸರು. ಇಡೀ ಜೀವನ ಬಿಲ್ವಪತ್ರಿ ಮೊಸರು ತಗೊಂಡಿದ್ರು, ಊಟ ಇಲ್ಲ ಏನೂ ಇಲ್ಲ, ಚೋರು ಮೊಸರು ಅದರಲ್ಲಿ ಬಿಲ್ವಪತ್ರಿ ಹಾಕಬೇಕು, ಹಾಕಿ ನೆನೆಸಿ ಅದ್ ತಗೊಂಡು ಇರೋದು. ಇಂಥ ವಿಚಿತ್ರವಾದಂತಹ ಸಂಘ ಎಲ್ಲ ಇತ್ತು, ಇಂಥ ನಿಷ್ಠ ಇಂಥ ಅದೆಲ್ಲ ಕನಸಲ್ಲಿ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಇಂಥವರ ಸಂಪರ್ಕ ಆಗುತ್ತೆ, ನಾವು ಪುಣ್ಯತೀರ್ಥಗಳಿಗೆ ತೀರ್ಥಯಾತ್ರೆ ಮಾಡಬೇಕು, ಈ ದೃಷ್ಟಿಯನ್ನು ಮಾಡಬೇಕು. ಅವಾಗೆ ಅಂಥವರ ಹತ್ತಿರ ಇದ್ರೆ ಏನಾಗುತ್ತೆ, ಅವರು ಸುಮ್ಮನೆ ಬಿಡಲ್ಲಂತೆ. ತನ್ನ ಪಾದಕ್ಕೆ ಬಿದ್ದವರಿಗೆ ಸದಾ ದೇವರ ಕಥೆಗಳನ್ನು ಹೇಳ್ತಾ ಬರುತ್ತಾರೆ, ಈ ತರ ಒಳಗಿನ ರಹಸ್ಯಗಳನ್ನು ತಿಳಿಸಿಕೊಡ್ತಾ ಬರ್ತಾರೆ ಅವರು ಸೇವಾ ಮಾಡಿದರೆ. ಅವಾಗೇನಾಗುತ್ತೆ ಅಂದ್ರೆ ಹೃದ್ಯಂತಸ್ಥ ಅಭದ್ರಾಣಿ ವಿಧುನವತಿ ಸುಹೃತ್ಸತಾಂ, ಅವರ ಮಾತಿನ ಮೂಲಕ ದೇವರು ಆ ಅಕ್ಷರಗಳಲ್ಲಿ ಇದ್ದುಕೊಂಡು ಕೇಳಿದವರ ಹೃದಯದಲ್ಲಿ ಸೇರಿ ಅವರ ಪಾಪಗಳನ್ನೆಲ್ಲ ಕತ್ತರಿಸಿ ಬಿಡ್ತಾನಂತೆ ಭಗವಂತ. ಆ ಪಾಪಗಳು ಕತ್ತರಿಸಿ ಹೋದರೆ ರಾಗ ಕ್ರೋಧ ಲೋಭ ಮೋಹ ಎಲ್ಲ ಹೊರಟು ಹೋಗುತ್ತೆ, ಮನಸ್ಸು ಶುದ್ಧ ಆಗುತ್ತೆ. ಅಂತಹ ಕಾಲಕ್ಕೆ ಮನಸ್ಸು ತಾನಾಗಿ ದೇವರ ಕಡೆ ಹೋಗಿಬಿಡುತ್ತೆ ಪ್ರಸನ್ನ ಮನಸ್ಸಿನಿಂದ. ಅವಾಗೆ ಯಾರು ಕದಡಿಸಿದರೂ ಕದಲಲ್ಲ, ಮನಸ್ಸು ಪ್ರಶಾಂತವಾಗಿರ್ತಾರೆ. ಅಂಥ ಪ್ರಶಾಂತ ಮನಸ್ಸಿನಿಂದ ಭಗವಂತನ ಚಿಂತನೆ ಮಾಡುತ್ತಾ ಬಂದದ್ದೇ ಆದರೆ ಭಗವಂತನ ದರ್ಶನ ಆಗುತ್ತೆ. ಭಿದ್ಯತೆ ಹೃದಯ ಗ್ರಂಥಿ, ಛಿದ್ಯಂತೆ ಸರ್ವ ಸಂಶಯಾ, ಕ್ಷೀಯಂತೆ ಜಾಸ್ಯ ಕರ್ಮಾಣಿ, ತಸ್ಮಿನ್ ದೃಷ್ಟೇ ಪರಾಬರೇ ಅಂತ ಹೇಳ್ತಾರೆ. ಭಗವಂತ ದರ್ಶನ ಕೊಡ್ತಾನೆ, ಎಲ್ಲಾ ಸಂಶಯಗಳು ಹರಿದು ಹೋಗುತ್ತೆ, ಭಗವಂತನ ಸನ್ನಿಧಾನಕ್ಕೆ ಸೇರಬಹುದು. ಇದು ಸಿಲೆಬಸ್ ಅಂತ ಹೇಳಿದ್ರು, ಸಾಧನೆ ಸಿಲೆಬಸ್ ಇದು ಅಂತ ಹೇಳಿದ್ರು. ಹಾಗಾದರೆ ಅಪ್ಪ ಇದು ಬಹಳ ಕಷ್ಟ ಅನಿಸಬಹುದು, ಏನೂ ಇಲ್ಲ, ಅಂಥವರನ್ನ ಹುಡುಕುವುದೊಂದೇ ಚೂರು ನಮಗೆ ಆಗಬೇಕಾಗಿದ್ದು. ಅವರು ಸಿಕ್ಕರ, ಅವರು ಕೈ ಹಿಡಿದ್ರ, ಅವರು ತಾವಾಗಿ ಕರ್ಕೊಂಡು ಹೋಗ್ತಾರೆ. ಅವರ ಸಿಕ್ಕ ಮೇಲೆ ಏನಾಗುತ್ತೆ ಅಂದ್ರೆ ನಮ್ಮ ಪರಿಸ್ಥಿತಿ, ನಮ್ಮ ಮನಸ್ಸು ಗೊತ್ತಿಲ್ಲದೇನೆ ಸದಾ ಅವರನ್ನೇ ನೆನೆಯುತ್ತಾ ಇರುತ್ತೆ. ಯಾರು ಗುರುಗಳು ಅಂತ ಸಿಗ್ತಾರೆ, ನಮಗೆ ಅವರನ್ನ ನೋಡದೆ ಇರಲಿಕ್ಕಾಗಲ್ಲ, ಅವರೇ ಮನಸ್ಸಿಗೆ ಬರ್ತಾ ಇರ್ತಾರೆ. ಮಾಡೋದಿಷ್ಟೇ, ದೇವರು ಮಾಡಿಸೋದಿಷ್ಟೇ, ಗುರುಗಳನ್ನ ಮನಸ್ಸಿನ ನಿಲ್ಲಿಸಿ ಅವರ ಕುರಿತೇ ಸದಾ ಆಲೋಚನೆ ಕೊಡ್ತಾ ಹೋಗ್ತಾನೆ. ಅರ್ಥ ಆಕಾರದ ತನ್ನ ರೂಪ ನಿಲ್ಲಿಸಿರ್ತಾನೆ, ಆ ರೂಪದ ಚಿಂತನೆ ಆಗ್ತಾ ಹೋಗ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ, ಒಳಗೆಲ್ಲ ಕಲ್ಮಶಗಳು ಕೊಚ್ಚಿ ಕೊಚ್ಚಿ ಹೋಗ್ತಾ ಬರುತ್ತೆ. ಅದು ಉಪಾಸನೆ, ಅದು ಮಾಡಿದ್ರೆ ಸುಮ್ಮನೆ ಇರ್ತಾನ. ಗುರುಗಳ ಒಳಗಿರತಕ್ಕಂತಹ ಭಗವಂತ ಅವರಲ್ಲಿ ಇವರ ಕುರಿತು ವಿಶೇಷ ಪ್ರಾರ್ಥನೆ ಮಾಡಿಸ್ತಾ ಹೋಗ್ತಾನೆ. ಅವಾಗೆ ಬಾಯಿಂದ ಹೇಳದ ರಹಸ್ಯಗಳು ಒಳಗೊಳಗೆ ಇವರಿಗೆ ಹೊಳಿತಾ ಹೋಗುತ್ತೆ. ಸ್ವಪ್ನದಲ್ಲಿ ದೊಡ್ಡ ದೊಡ್ಡವರ ದರ್ಶನ ಎಂಥವದು ಎಲ್ಲ ನಡೀತಾ ಬರ್ತಾ ಬರುತ್ತೆ. ವಿಶೇಷವಾದ ಹಾದಿಯಲ್ಲಿ ಹೋಗ್ತಾ ಬರ್ತಾರೆ, ಸಮಯ ನೋಡಿ ಬಾಯಿ ಬಿಸ್ತಾರವರು, ಅಪ್ಪ ಹೀಗ್ ಮಾಡು ಅಂತ ಹೇಳ್ತಾ ಹೋಗ್ತಾ ಇರ್ತಾರೆ. ಅದರಿಂದ ಗುರುಗಳನ್ನ ಪಡೆಯೋದೊಂದೇ ತಡ, ಅವರು ಕರ್ಕೊಂಡು ಹೋಗ್ತಾರೆ. ಅವರ ಮೇಲೆ ಭಾರ ಹಾಕಿದ್ದು ಬಿಟ್ರೆ ಆಯ್ತು, ಅವ್ರು ನೋಡಿಕೊಂಡು ಹೋಗ್ತಾರೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಹೇಳ್ತಾರೆ. ಸರಿ, ಈ ರೀತಿಯಾಗಿ ಅಥೋ ವೈ ಕವಯ ನಿತ್ಯಂ ಭಕ್ತಿಂ ಪರಮಯಾಮುದ ವಾಸುದೇವೇ ಭಗವತಿ ಕುರುವಂತಿ ಆತ್ಮ ಪ್ರಸಾದನಿ. ಭಗವಂತ ಶ್ರೀಹರಿಯಲ್ಲಿ ಯಾವಾಗ್ಲೂ ವಿಶೇಷವಾದ ಭಕ್ತಿಯನ್ನು ಮಾಡುತ್ತಾರೆ. ಒಟ್ಟಾರೆ ಇಷ್ಟು ಹೇಳಿದ್ದೇನು ಅಂದ್ರೆ ಭಕ್ತಿ ಬರಲಿ ದೇವರ ಮೇಲೆ. ಆ ಭಕ್ತಿ ಎಂಥದ್ದು ಬರಬೇಕು, ಅದರ ಕ್ವಾಲಿಟಿ ಹೇಳಿದ್ರು. ಅದು ಬರಬೇಕಾದ್ರೆ ಗುರುಗಳ ಸಂಪರ್ಕ ಬೇಕು ಅಂತ ಇಷ್ಟು ಏನು ಆ ಸ್ಟ್ಯಾಂಡರ್ಡ್ಸ್ ಎಲ್ಲ ಹೇಳಿಕೊಟ್ರು. ಇದು ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗ ಸಾಧಿಸಿಕೊಳ್ಳಿ ಗುರಿ, ಅದಕ್ಕಿಟ್ಟುಕೊಂಡು ಇದು ಬರಲಿ ಅಂತ ಸ್ನಾನ, ಇದು ಬರಲಿ ಅಂತ ಸಂಧ್ಯಾ ವಂದನ, ಇದು ಬರಲಿ ಅಂತ ಪೂಜಾ, ಗಣೇಶ ಪೂಜಾ, ವರಮಹಾಲಕ್ಷ್ಮಿ ವ್ರತ, ಯಾವ ವ್ರತ ಏನು ಮಾಡಿದ್ರು ಕೂಡ ನನಗೆ ಗುರುಗಳು ಸಿಗಲಿ, ಗುರುಗಳಿಂದ ಉಪದೇಶ ಆಗಲಿ, ಮನಸ್ಸಿನಲ್ಲಿ ಭಗವಂತ ನಿಲ್ಲಲಿ, ಇದೇ ಉದ್ದೇಶ ಕರ್ಮಾನುಷ್ಠಾನದ್ದು. ಈಗ ಇಡೀ ಜೀವನವೇ ಬದಲಾಗುತ್ತಲ್ಲ, ಕರ್ಮಾನುಷ್ಠಾನ ಮಾಡುತ್ತೇವೆ, ಏನೋ ಚತುರ್ವಿಧ ಪುರುಷಾರ್ಥ ಸಿದ್ಧತ್ವ ಪಟ್ಟಿ ಓದಿದ್ದೇ ಓದಿದ್ದು, ಏನ್ ಬರುತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಈಗ ಜೀವನದ ಗುರಿ ಅಂದ್ರೆ ಸಾಧನೆಯ ಗುರಿ ಕುದುರ್ತಾ ಬರುತ್ತೆ. ಏನು ಮಾಡಿದ್ರು ಇದಕ್ಕಾಗಿ, ಅದು ಬಂದ್ರೆ ಎಲ್ಲ ತಾನಾಗಿ ಬಂದೇ ಬರುತ್ತೆ. ಈ ರೀತಿ ಮಾಡಬೇಕು ಅಂದರೆ ಇದೆಲ್ಲ ಎಲ್ಲಿ ಹೇಳಿದ್ರು ಅಂದ್ರೆ ಭಾಗವತದಲ್ಲಿ ಬಂತು ಅಂತ ಭಾಗವತ ಹೇಳುವಂತ ಸೂತ ಆಚಾರ್ಯ ಹೇಳ್ತಾ ಇದ್ದಾರೆ. ಆ ಭಾಗವತ ಬಂದ ಕ್ರಮ ಹೇಗೆ ಅಂದರೆ ಸರಸ್ವತಿ ತೀರದಲ್ಲಿ ಆಶ್ರಮದಲ್ಲಿ ಕೂತಿರುವಂತಹ ವೇದವ್ಯಾಸರು ಮುಖದಲ್ಲಿ ಚಿಂತೆಯ ಚಿಹ್ನೆಯನ್ನ ಇಟ್ಟುಕೊಂಡು ಕೂತಿದ್ದಾರೆ. ಅವರನ್ನು ನೋಡಿದರೆ ಏನೋ ಚಿಂತಾಕ್ರಾಂತರಂತೆ ಇದ್ದಾರೆ. ಚಿಂತೆ ಇಲ್ಲದವರು ಚಿಂತೆ ಇದ್ದಂತೆ ಮುಖ ಯಾಕಿಟ್ರು ಅಂತ ಪ್ರಶ್ನೆ. ಯಾಕೆ ಅಂದ್ರೆ ಎರಡು ಪ್ರಯೋಜನ. ಒಂದು, ಬೇರೆಯವರು ಇವರನ್ನ ಬರೆಯ ಋಷಿ ಎಂದು ತಿಳಿಯಬೇಕು. ಕಶ್ಚನ ಋಷಿ, ಯಾರೋ ಒಬ್ಬ ಋಷಿ ಅಂತ, ಅದಕ್ಕೆ ಅವರು ಕನ್ಫರ್ಮೇಶನ್ ಬರಲಿಕ್ಕೆ ಮುಖ ಹಾಗಿಟ್ರು. ಎರಡನೇದು, ಒಬ್ಬರಿಗೆ ಸೇವಾ ಕೊಡಬೇಕಾಗಿತ್ತು. ಎಲ್ಲರೂ ಅವತಾರ ಮಾಡಿದ್ರು, ಅವತಾರ ಮಾಡದವರು ಇದ್ದಾರೆ, ಗರುಡ ದೇವರು ಮೊದಲಾದವರು, ಅಷ್ಟೇ ಅಲ್ಲ ನಾರದರು ಇದ್ದಾರೆ, ಅವರೂ ಕಾದಿದ್ದಾರೆ ನನ್ನ ಸೇವಾ ಆಗ್ಲಿ ಸ್ವಾಮಿ ಅಂತ. ಅದಕ್ಕೆ ಚಿಂತೆಯ ಮುಖ ಇಟ್ಟು ನಾರದರನ್ನ ಸ್ಮರಿಸಿದ ಕೂಡಲೇ ಪ್ರತ್ಯಕ್ಷ ಆದರು, ಬರ್ತಾ ಇದ್ದಾರೆ. ಬಂದ ಕೂಡಲೇ ವೇದವ್ಯಾಸರು ಲೋಕಕ್ಕೆ ತಕ್ಕಂತ ನಾಟಕ ಆಡ್ತಾ ಇದ್ದಾರೆ, ಅವರು ಅದಕ್ಕೆ ತಕ್ಕಂತ ನಾಟಕ ಆಡ್ತಾ ಇದ್ದಾರೆ. ಹೇಳ್ತಾರೆ ವೇದವ್ಯಾಸರು ನಾರದರು ಬಂದು ಕೂಡಲೇ ಎದ್ದು ನಿಂತರು. ನಾರದರು ಬಂದು ಕೂಡಲೇ ವೇದವ್ಯಾಸರು ಎದ್ದು ನಿಂತರು, ಕರೆದರು, ಕೂಡಿಸಿದರು, ಅರ್ಘ್ಯ ಕೊಟ್ಟರು, ಕಾಲು ತೊಳೆದರು, ಮಾತಾಡಿಸಿ ನೀವು ಕೂಡಂದ್ರೆ ಕೂಡುತ್ತೇನೆ ಅಂದ್ರು, ಕೂಡಿ ಅಂದ್ರೆ ಕೂತರು. ಅನುಜ್ಞಾತ, ನಾರದರಿಂದ ಅನುಜ್ಞಾತರಾಗಿ ಕೂತರಂತೆ. ಇಷ್ಟು ಕೂತ ಮೇಲೆ ನಾರದರು ಕೇಳಿದರು, ನಿಮ್ಮ ಮುಖದಲ್ಲಿ ಯಾಕೋ ಚಿಂತೆ ಇದ್ದಂತೆ ಕಾಣುತ್ತೆ ಅಂದ್ರೆ, ಅದಕ್ಕೆ ಕೇಳುತ್ತಾರೆ ವೇದವ್ಯಾಸರು ಕೇಳುತ್ತಾರೆ, ಹಾಗೆ ನನಗೂ ಅನಿಸ್ತಾ ಇದೆ. ಹೌದಾ, ನನಗೂ ಏನೋ ಒಳಗೆ ಏನೋ ಚಿಂತೆ ಅನಿಸ್ತಾ ಇದೆ, ಅದರ ಮೂಲ ನನಗೆ ಗೊತ್ತಿಲ್ಲ. ತನ್ಮೂಲ ಅವ್ಯಕ್ತ ಮಗಾಧ ಬೋಧಂ ಪೃಚ್ಛಾಮಹೇ ತ್ವಾಂ. ಅದಕ್ಕೆ ನಿಮ್ಮ ನೆನೆಸ್ಕೊಂಡಿದ್ದು ಯಾಕೆ ಗೊತ್ತಾ, ನೀವು ಬ್ರಹ್ಮದೇವರ ಮಕ್ಕಳು, ನಿಮಗೆ ನಮ್ಮ ಮನಸ್ಸಲ್ಲಿ ಏನಿದೆ ಗೊತ್ತಾಗುತ್ತೆ. ನನ್ನ ಸಂಕಟ ಆಗ್ತದಷ್ಟೇ, ಏನಾಗಿ ಯಾಕಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ತುಂಬಾ ಸಲ ಅಂತ ಯಾಕೋ ಏನೋ ಸಂಕಟ ಸಂಕಟ ಇದೆ ಅಂತ ಗೊತ್ತಾಗಲ್ಲ, ಆ ತರ ಕೇಳ್ತಾ ಇದ್ದಾರೆ. ಅವಾಗೆ ನಕ್ಕು ಹೇಳ್ತಾ ಇದ್ದಾರೆ, ಸ್ವಾಮಿ ಈ ತರ ಪರೀಕ್ಷೆ ಮಾಡ್ತೀಯಾ ಅಂತ. ನೀವು ಎಲ್ಲಾ ಮಾಡಿದ್ದೀರಾ, ಆದರೆ ತತ್ವಜ್ಞಾನವನ್ನ ಬಚ್ಚಿಟ್ಟು ಹೇಳಿದ್ದೀರ. ಸಮಾಧಿ ಭಾಷ, ಗುಹ್ಯ ಭಾಷ, ದರ್ಶನ ಭಾಷ ಅಂತ ಮೂರು ಭಾಷೆಗಳನ್ನು ಹೇಳಿದ್ದೀರಾ. ಸಾತ್ವಿಕರಾದ ಮಂದಮತಿಗಳಾದ ಸಜ್ಜನರಿಗೆ ಅದು ಎಟಕಲ್ಲ. ಇಲ್ಲ, ಭ್ರಾಂತರಾಗ್ತಾರೆ, ಹಾಗೋ ಹೀಗೋ ಹಾಗೋ ಹೀಗೋ ಅಂತ ಆಗ್ತಾರೆ. ಅಂಥವರ ಉಪಕಾರಕ್ಕಾಗಿ ಸಮಾಧಿನ ಅನುಸ್ಮರ ಯದ್ವಿಚೇಷ್ಟಿತಂ. ಸಮಾಧಿ ಭಾಷೆಯಿಂದ ಇದು ಚೆನ್ನಾಗಿ ಇದ್ದದ್ದು, ಇದ್ದ ಹಾಗೆ ಹೇಳುವ ಭಾಷೆ ಸಮಾಧಿ ಭಾಷೆ. ಅದರಿಂದ ಒಳ್ಳೆ ಗ್ರಂಥವನ್ನು ಬರೆಯಿರಿ. ಎಂಥ ಜ್ಞಾನ ಬರಬೇಕದರಿಂದ ಅಂದರೆ ನನಗೆ ಬಂದ ಜ್ಞಾನ ಬರಬೇಕು. ನಾನು ಹಿಂದೆ ಗಂಧರ್ವನಾಗಿದ್ದೆ, ರೂಪದ ಮದ, ನಂತರ ಗಾನ ಚೆನ್ನಾಗಿ ಹೇಳುತ್ತೇನೆ, ಅದೊಂದು ಚೂರು ಮದ ಬಂದಿತ್ತು, ಅದರಿಂದ ಭೃಗು ಮಹರ್ಷಿಗಳನ್ನ ನಾನು ಅವಹೇಳನ ಮಾಡಿದೆ, ಶಾಪ ಕೊಟ್ಟರು, ದಾಸಿಯ ಮಗನಾಗಿ ಹುಟ್ಟಿದೆ, ಹುಟ್ಟಿ ಚಾತುರ್ಮಾಸ್ಯ ಕಾಲದಲ್ಲಿ ಜ್ಞಾನಿಗಳ ಸೇವಾ ಮಾಡಿದೆ, ಸೇವಾ ಮಾಡಿದ್ದಕ್ಕೆ ಜ್ಞಾನ ಬಂತು, ಅದರಿಂದ ಮಾರನೇ ಜನ್ಮದಲ್ಲಿ ನನಗೆ ಬ್ರಹ್ಮದೇವರ ಮಾನಸ ಪುತ್ರನಾಗಿ ಬಂದು, ವಿಶೇಷವಾಗಿ ಈಗ ನನ್ನ ಪರಿಸ್ಥಿತಿ ಏನು ಗೊತ್ತಾ ಸ್ವಾಮಿ ಅಂತ ಹೇಳ್ತಾರೆ. ಕರೆದರೆ ದೇವರ ದರ್ಶನ ಕೊಡುತ್ತಾರೆ, ಹೃದಯದಲ್ಲಿ ಕರೆದರೆ ಓ ಅಂತ ಬರುತ್ತಾರೆ ದೇವರು, ಇದು ನನ್ನ ಪರಿಸ್ಥಿತಿ. ಅದರಿಂದ ಜ್ಞಾನದ ಪ್ರಭಾವ ಇಂತಹದ್ದು. ಇಂಥ ಜ್ಞಾನ ಕೊಡುವ ಗ್ರಂಥ ಬರೆಯಿರಿ. ಅದು ಹೇಗಿರಬೇಕು ಅಂದರೆ, ನಾರಾಯಣ ದೇವರು ಬ್ರಹ್ಮದೇವರಿಗೆ ಕೊಟ್ಟದ್ದು ಚತುಶ್ಲೋಕಿ ಭಾಗವತ, ಆ ಭಾಗವತ ನನಗೆ ಉಪದೇಶ ಕೊಟ್ಟರು, ಅದು ನಿಮ್ಮುಂದೆ ಇಡತಾ ಇದ್ದೇನೆ, ಅದನ್ನ ವಿಸ್ತಾರ ಮಾಡಿ. ನಾಲ್ಕು ಶ್ಲೋಕ, ಹನ್ನೆರಡು ಸ್ಕಂಧ ಆಯಿತು, ಹನ್ನೆರಡು ಸ್ಕಂಧ ಆಗುವಂತೆ ವಿಸ್ತಾರ ಮಾಡಿದ್ರು. ಅದನ್ನ ಶುಕ ಮಹರ್ಷಿಗಳು ಅಧ್ಯಯನ ಮಾಡಿ ಪ್ರಾಯೋಪವೇಶಕ್ಕೆ ಕೂತಂತ ಪರಿಷನ್ ಮಹಾರಾಜನಿಗೆ ಉಪದೇಶ ಕೊಟ್ಟರು ಅಂತ ಹೇಳಿದಾಗ ಆಗ ಪ್ರಶ್ನೆ ಬಂತು, ಪರಿಷನ್ ಮಹಾರಾಜ ರಾಜ್ಯ ಬಿಟ್ಟು ಪ್ರಾಣತ್ಯಾಗಕ್ಕೆ ಕೂತ ಅಂತ ಹೇಳ್ತೀರಲ್ಲ, ಆತ ರಾಜ್ಯ ಇಟ್ಟುಕೊಂಡಾಗ್ಲೂ ಬಿಟ್ಟೇ ಇದ್ದ, ರಾಜ್ಯದ ಮೇಲೆ ವ್ಯಾಮೋಹ ಇದ್ದಿಲ್ಲ, ಮತ್ತೂ ಬಿಡಬೇಕಾದ ಸಂದರ್ಭ ಯಾವುದು ಅಂತ ಹೇಳಿದರೆ, ಆವಾಗ ಶುರು ಮಾಡ್ತಾ ಇದ್ದಾರೆ. ಎಲ್ಲರನ್ನ ರಕ್ಷಣೆ ಮಾಡುವಂತಹ ಭಗವಂತನೇ ಸಂಹಾರವೂ ಮಾಡುತ್ತಾನೆ. ಸಂಹಾರ ಕರ್ತೃಗಳಾದಂತಹ ರುದ್ರದೇವರಲ್ಲಿ ನಿಂತು ಅಶ್ವತ್ಥಾಮಾಚಾರ್ಯರು ದುರ್ಯೋಧನನಿಗೆ ಮಾತು ಕೊಟ್ಟು ಪಾಂಡವರ ವಂಶ ನಿರ್ವಂಶ ಮಾಡುತ್ತೇನೆ ಅಂತ ಮಾತು ಕೊಟ್ಟು ತದನಂತರ ರಾತ್ರಿ ಹೊತ್ತಿನಲ್ಲಿ ಶಿಬಿರಕ್ಕೆ ಹೋಗಿ ಅಲ್ಲಿರತಕ್ಕಂತಹ ಪಾಂಡವರ ಮಕ್ಕಳನ್ನ ತಲೆ ಕತ್ತರಿಸಿದರು, ಮಲಗಿದವರನ್ನ ನಿರ್ದಾಕ್ಷಿಣ್ಯವಾಗಿ ಕತ್ತರಿಸಿದರು. ಅಲ್ಲಿ ಸುಂದರವಾದ ಪ್ರಸಂಗಗಳೆಲ್ಲ ಬರುತ್ತೆ. ಹೋಗ್ತಾರೆ, ಹೋದರೆ ಶಿಬಿರದ ಮುಂದೆ ತಮ್ಮದೇ ರೂಪ ನಿಂತಿದೆ, ಮೂಲ ರೂಪ. ಅಷ್ಟೇ ಅಲ್ಲ, ಕೃಷ್ಣನದ್ದೇ ಸಾವಿರಾರು ರೂಪಗಳು ಪಹರೆ ತಿರುಗ್ತಾ ಇದೆ. ಹೇಗೆ ಹೋಗ್ಲಿಕ್ಕೆ ಸಾಧ್ಯ ನೋಡ್ತಾರೆ. ಆಗ ತಮ್ಮ ಮೂಲ ರೂಪ ಜೊತೆಗೆ ಯುದ್ಧ ಮಾಡುತ್ತಾರೆ. ಇವರು ಹಾಕಿದ ಅಸ್ತ್ರಗಳೆಲ್ಲ ನುಂಗಿಬಿಟ್ರು, ಇನ್ನೇನು ಹಾಕ್ಲಿಕ್ಕೆ ಕೈಯಲ್ಲಿಲ್ಲ. ಆ ಪರಿಸ್ಥಿತಿಯಲ್ಲಿ ಆಚಾರ್ಯ ತಾತ್ಪರ್ಯನಲ್ಲಿ ಹೇಳ್ತಾರೆ, ಅಶ್ವತ್ಥಾಮಾಚಾರ್ಯರಿಗೆ ಅರ್ಥ ಆಯ್ತಂತೆ, ನಾನು ಏನು ತಪ್ಪು ಮಾಡಿದೆ ಎಂಬುದು. ಏನು ಅಂದ್ರೆ, ಅಹಂಕಾರದಿಂದ ನಾನು ಹೋಗಬಲ್ಲೆ, ನಾನು ಕಡಿಯಬಲ್ಲೆ ಅಂದುಕೊಂಡೆ, ತಪ್ಪಾಯಿತು ಎಂದು ತಿಳ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡುತ್ತಾ ಆ ಅರ್ಧರಾತ್ರಿ ಹೊತ್ತು ಆ ಸ್ಥಿತಿಯಲ್ಲಿ ಮನಸ್ಸಿನಲ್ಲಿ ಯಜ್ಞ ಮಾಡಿದರಂತೆ. ಯಜ್ಞ ಹೇಗೆ ಮಾಡಿದ್ರು ಅಂದ್ರೆ, ತಮ್ಮನ್ನೇ ತಾವು ಪಶುವಾಗಿ ಬಲಿ ಕೊಟ್ಟು ಮಾಡಿದರಂತೆ. ಅಲ್ಲ, ಬದುಕೇ ಇದ್ದಾರಲ್ಲ ಬಲಿ ಕೊಟ್ರೆ ಅಂದ್ರೆ, ಅಹಂಕಾರ ಬಲಿ ಕೊಟ್ಟು, ಅಹಂಕಾರವೇ ಪಶು, ಅದನ್ನು ಬಲಿ ಕೊಟ್ಟು ಸ್ವಾಮಿ ನೀನೇ ಗತಿ ಅಂತ ಅದರ ಅಹಂಕಾರ ತಲೆ ಕತ್ತರಿಸಿದರು. ದೇವ ಪ್ರೀತನಾದ, ಎಲ್ಲಾ ರೂಪಗಳ ದೃಶ್ಯ ಅದು. ಮೂಲ ರೂಪಕ್ಕೆ ದೇವ ಹೇಳಿದ, ಬಿಟ್ಟುಕೊಡು ಅಂತ ಹೇಳಿದರೆ ಮೂಲ ರೂಪ ಅಸ್ತ್ರಗಳು ಕೊಟ್ಟು ಖಡ್ಗವು ಕೊಟ್ಟು ಹೋಗು ಅಂತ ಹೇಳಿ. ಅಂದರೆ ಅಲ್ಲಿ ಸುಂದರವಾದ ಪ್ರಮೇಯ ಯಾವುದು ಅಂದರೆ, ಆ ಎಲ್ಲರ ತಲೆ ಕತ್ತರಿಸಿದ್ದು ಅಶ್ವತ್ಥಾಮಾಚಾರ್ಯರು ಯಾವ ಅನುಸಂಧಾನದಿಂದ, ನಾನಲ್ಲ ಸ್ವಾಮಿ ಕತ್ತರಿಸ್ತಾ ಇದ್ದಾನೆ ಎಂಬ ಅನುಸಂಧಾನದಿಂದ ಕತ್ತರಿಸಿದರು ನೋಡಿ. ಅಹಂಕಾರ ಕಳಕೊಂಡು ಕತ್ತರಿಸಿದ್ರು ಅದನ್ನ. ಎಲ್ಲ ಇದೆಲ್ಲ ಅರ್ಥ ಆಗದ ಸಬ್ಜೆಕ್ಟ್ ಅಂದ್ರೆ ಇದೇನಾಗುತ್ತೇನೋ. ಅಹಂಕಾರ ಒಂದು ಕಡೆ ಇಲ್ಲ, ಭಗವಂತ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಬಂದಿದೆ, ಮಾಡಲೇಬೇಕು ಅಂತ ಕತ್ತರಿಸ್ತಾ ಇದ್ದಾರಂತೆ. ಅಲ್ಲ, ಕತ್ತರಿಸುವ ಕಾಲಕ್ಕೆ ಕಟಕತನ ಅಲ್ವಾ ಅದು, ಕಟಕತನ. ಆ ಕಟಕತನದಿಂದ ಕತ್ತರಿಸಿದರೆ ಏನ್ ಚೆನ್ನಾಗಿರುತ್ತೆ, ಅದಕ್ಕೆ ಕರುಣೆಯಿಂದ ಕತ್ತರಿಸಿದ. ಕರುಣೆಯಿಂದ ಕತ್ತರಿಸೋದು ಅಂತಿರುತ್ತ ಅಂದ್ರೆ, ಅವರೆಲ್ಲ ದೇವತೆಗಳು, ಮುಗಿತು ಯುದ್ಧ, ಇಲ್ಲಿರಬಾರದು, ದೇವರ ಅಪ್ಪಣೆ, ಅವರನ್ನು ಕಳಿಸಬೇಕು, ಹೇಗೆ ಈ ತರ ಕಳಿಸಬೇಕು ಅಂತ ಕರುಣೆಯಿಂದ ಅವರನ್ನು ಮೇಲೆ ಕಳಿಸಿದ್ದು ಕತ್ತರಿಸಿ. ಅದಕ್ಕೆ ರುದ್ರದೇವರನ್ನೇ ಕಳಿಸಿದ್ರು, ಅವರೇ ಯೋಗ್ಯರದು ಮಾಡಲಿಕ್ಕೆ, ಬೇರೆಯವರಿಗೆ ಆಗಲ್ಲ. ಆಪರೇಷನ್ ಮಾಡಲಿಕ್ಕೆ ಡಾಕ್ಟರೇ ಬೇಕು, ಬೇರೆಯವರು ಮಾಡ್ಲಿಕ್ಕಾಗುತ್ತಾ? ಆಪರೇಷನ್ ಮಾಡುವ ಡಾಕ್ಟರ್ ರುದ್ರದೇವರೊಬ್ಬರೇ, ಅದಕ್ಕೆ ಅವರನ್ನೇ ಕಳಿಸಿದ್ರು, ಕತ್ತರಿಸಿದ್ರು. ಆದರೆ ಮೇಲ್ನೋಟಕ್ಕೆ ಏನಾಯಿತು, ಅದು ಮಾಡಬಾರದ ಕೆಲಸ. ಮೇಲ್ನೋಟಕ್ಕೆ ಮಾಡಬಾರದ ಕೆಲಸ, ಒಳನೋಟಕ್ಕೆ ಮಾಡಲೇಬೇಕಾದ ಕೆಲಸ. ದೇವನ ಸಂಕಲ್ಪನೆ ಹಾಗಿರುತ್ತೆ, ಮೇಲ್ನೋಟಕ್ಕೆ ಮಾಡಬಾರದ ಕೆಲಸ ಮಾಡಿಸ್ತಾನೆ ದೊಡ್ಡವರಿಂದ, ಅದು ಒಳಗೆ ಅದ್ಭುತವಾದ ಫಲಗಳನ್ನು ಕೊಡಿಸ್ತಾನೆ. ಇದರಿಂದ ಏನಾಯಿತು, ಭೀಮಾರ್ಜುನರಿಗೆ ಸಿಟ್ಟು ಬಂತು. ಭೀಮಾರ್ಜುನರಂಥವರು, ಭೀಮನಿಗೆ ಗೊತ್ತು ಅಸ್ವತಂತ್ರದೆಲ್ಲರೂ ಕೂಡ ಸ್ವಾಮಿಯೇ ಮಾಡಿಸಿದ್ದು, ಒಳಗೆ ನಡೆದದ್ದೆಲ್ಲ ಗೊತ್ತು. ಅರ್ಜುನ ಕೃಷ್ಣನ ಪ್ರತೀಕ, ಆತನಿಗೂ ಗೊತ್ತು. ಆದರೆ ಕೃಷ್ಣನ ಮನಸ್ಸನ್ನು ತಿಳ್ಕೊಂಡ್ರು, ಕರಕೊಂಡು ಬಂದ್ರು. ಕರಕೊಂಡು ಬಂದರೆ ದ್ರೌಪದಿ ದೇವಿ ನೋಡ್ತಾ ಇದ್ದಾಳೆ, ಬಿಡಿ ಬಿಡಿ ಅಂತ ಹೇಳ್ತಾಳೆ. ಯಾರನ್ನ, ಅಶ್ವತ್ಥಾಮಾಚಾರ್ಯ. ಯಾಕೆ, ಗುರುಪುತ್ರ ಬಿಡಿ, ನಾನು ಹೇಗೂ ನನ್ನ ಮಕ್ಕಳನ್ನ ಕರ್ಕೊಂಡು ಹೊಟ್ಟೆಯಲ್ಲಿ ದುಃಖ ಪಡ್ತಾ ಇದ್ದೇನೆ, ನನ್ನ ಗುರುಪುತ್ರ ಆ ತಾಯಿ ಕೂಡ ಇವನ್ನು ಕೊಂದರೆ ಅವರು ದುಃಖ ಪಡ್ತಾರೆ, ಬಿಟ್ಟುಬಿಡಿ. ಆಗ ಕೃಷ್ಣ ಹೇಳಿದ, ಆತ ತಾಯಿ ಮಲಗಿದವರನ್ನ ಕೊಂದವ, ಆತ ತಾಯಿಗೆ ಶಿಕ್ಷೆ ಏನು ಅಂದ್ರೆ ಕಂಡ ಕೂಡಲೇ ಕೊಲ್ಲಬೇಕು ಅಂತ. ವಿಚಾರಣೆ ಇಲ್ಲ, ಕಂಡ ಕೂಡಲೇ ಕೊಲ್ಲಬೇಕು ಅಂತ. ಕೊಂದು ಬಿಡಿ ಅಂತ ಕೃಷ್ಣ ಹೇಳಿದ್ರೆ ಭೀಮ ಹೌದು ಅಂದ. ಆದರೆ ದ್ರೌಪದಿ ದೇವಿ ಬಿಟ್ಟು ಬಿಡಿ ಅಂತ ಹೇಳ್ತಾ ತನ್ನ ಮಕ್ಕಳ ಕತ್ತನ್ನ ಕತ್ತರಿಸಿದಂತಹ ವ್ಯಕ್ತಿಗೆ ತಲೆವಾಗಿ ನಮಸ್ಕಾರ ಮಾಡುತ್ತಾ ಇದ್ದಾಳೆ ದ್ರೌಪದಿ ದೇವಿ. ಇದಯ್ಯ ಸೌಂದರ್ಯ ಅಂದ್ರು. ಅದಕ್ಕೆ ವಾಮಸ್ವಭಾವ ಕೃಪಯಾನ ನಾಮ ಅಂದ್ರು. ಆಕೆ ಸುಂದರವಾದ ಸ್ವಭಾವ, ಅದಕ್ಕೆ ನಮಸ್ಕಾರ ಮಾಡಿದ್ದಂತೆ. ಹೇಗೆ, ಕೃಪೆಯಿಂದ ನಮಸ್ಕಾರ ಮಾಡಿದ್ದಂತೆ. ಕೃಪೆಯಿಂದ ಏನ್ ಮಾಡಬಹುದು, ಆಶೀರ್ವಾದ ಮಾಡಬಹುದು. ನಮಸ್ಕಾರ ಭಕ್ತಿಯಿಂದ ಮಾಡಬೇಕು. ಇದು ವಿರುದ್ಧ ಆಯಿತು. ಕೃಪೆಯಿಂದ ನಮಸ್ಕಾರ ಹೇಗೆ ಮಾಡುತ್ತಾರೆ? ನಮಸ್ಕಾರ ಮಾಡೋದು ದೊಡ್ಡವರಿಗೆ, ದೊಡ್ಡವರ ಮೇಲೆ ಕೃಪೆ ಇರಬೇಕಾ? ಸರಿಯಲ್ಲ. ಮತ್ತೆ ಹೇಳಿದ್ರು ಅಂದ್ರೆ ಆ ಶಬ್ದಗಳು ಒಳಗೆ ರಹಸ್ಯ ಹಾಕ್ತಾ ಬರುತ್ತೆ, ಒಂದಕ್ಕೊಂದು ವಿರುದ್ಧ ರಾಚಿಕೊಂಡಾಗ ಅರ್ಥ ಹೊರಗೆ ಬರುತ್ತೆ. ಹೇಳ್ತಾ ಇದ್ದಾರೆ, ಆಕೆ ನೋಡತಾ ಇದ್ದಾಳೆ, ಎದುರಿಗಿರೋದು ಯಾರು ಅಂದ್ರೆ ಅಶ್ವತ್ಥಾಮಾಚಾರ್ಯ, ಸ್ವರೂಪತಃ ತನ್ನ ಮಗ ಭಾರತೀ ದೇವಿಗೆ ರುದ್ರದೇವರೇ ಬಂದಿದ್ದಾರೆ. ಈ ಮಕ್ಕಳು ಈ ಜನ್ಮದಲ್ಲಿ ಬಂದವರಷ್ಟೇ, ಇದು ನಿಜವಾದ ಮಗು. ಆದರೆ ಮಾಡಬೇಕಾದ ಕೆಲಸ ಮಾಡಿದ್ದಾನೆ, ಅದು ಮಾಡಿದ್ದಕ್ಕೆ ಲೋಕದೃಷ್ಟಿಯಲ್ಲಿ ಮಾಡಬಾರದ ಕೆಲಸದಂತೆ ತಲೆ ತಗ್ಗಿಸಿದ್ದಾನೆ. ಅದು ನೋಡಿ ಕರುಣೆ ಉಕ್ಕಿತಂತೆ ಅವರ ಮೇಲೆ. ಅಪ್ಪ ಚೆನ್ನಾಗಿರಲಿ ಅಂತ ಮನಸ್ಸಿಗೆ ಬಂದು ಆಶೀರ್ವಾದ ಮಾಡಲಿಕ್ಕಿಲ್ಲ, ಗುರುಪುತ್ರ ಅದಕ್ಕೆ ನಮಸ್ಕಾರ ಮಾಡಿದ್ರು. ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ, ವಾಮಸ್ವಭಾವ ಕೃಪಯಾನ ನಾಮ ಅಂದ್ರು. ಸರಿ, ನಂತರ ಅರ್ಜುನ ನೋಡಿದ, ಅವರ ಶಿರೋರತ್ನ ಕಿತ್ತು ತೆಗೆದು ಕಳಿಸಿಬಿಟ್ಟ. ಅದಕ್ಕೆ ಅವರೇನಾದ್ರು ಅವಧೂತ ಶಿರೋರತ್ನ ಅಂತ ಕರೆಸಿಕೊಂಡ್ರು. ಅದೇ ಬರ್ಕೊಂಡವರು ಅಧ್ಯಾತ್ಮ ರಸರಂಜನೆಯಲ್ಲಿ. ನೀವ್ಯಾರು ಅಂದ್ರೆ ಅವಧೂತ ಶಿರೋರತ್ನ ಅಂತರು. ಅವಧೂತ ಶಿರೋರತ್ನ ಅಂದ್ರೆ ಯಾರ ಶಿರೋರತ್ನ ತೆಗೆದು ಬಿಟ್ರು ಅವರು ಅವಧೂತ ಶಿರೋರತ್ನ ಅಂತ. ಅಷ್ಟೆ ಹೊರತು ನಾನು ಅವಧೂತ ಅದರಲ್ಲಿ ಶಿರೋರತ್ನ ನಾನು ಅಂತ ಅವರು ಹೊಗಳಿಕೊಂಡದ್ದಲ್ಲ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಮಹಾನುಭಾವರು ಅವರನ್ನ ಅವಮಾನ ಮಾಡುವುದೇ ಬ್ರಾಹ್ಮಣನಿಗೆ ವಧೆ, ಅದು ಮಾಡಿ ಕಳಿಸಿದರು. ನಂತರ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡುತ್ತಾರೆ. ಅದು ಪ್ರಯೋಗ ಮಾಡಿದಾಗ ವೇದವ್ಯಾಸರೇ ಅಪ್ಪಣೆ ಕೊಡ್ತಾರೆ, ಬಿಟ್ಟು ಬಿಟ್ಟು ಪರವಾಗಿಲ್ಲ, ಯಾರು ಪಾಂಡವರ ಮೇಲೆ ಮಿಕ್ಕವರಿಗೆ ತೊಂದರೆ ಆಗಬಾರದು ಅಂತ ಹೇಳಿದರೆ ಅಶ್ವತ್ಥಾಮಾಚಾರ ಕೇಳಿಕೊಂಡ್ರೆ ಆಗ ಆ ಅಸ್ತ್ರ ಎಲ್ಲರ ಮೇಲೆ ಬರ್ತಾ ಇದೆ. ಚಾರೋದ್ಧಾರದಲ್ಲಿ ಬಂದಿತ್ತು, ಪಾಂಡವರ ಮೇಲೆ 5 ಬಾಣಗಳಾಗಿ ಬಂದರೆ ದೇವರು ಸುದರ್ಶನ ಚಕ್ರದಿಂದ ಎಲ್ಲರನ್ನು ರಕ್ಷಣೆ ಮಾಡಿ ಉತ್ತರಾದೇವಿ ಗರ್ಭದಲ್ಲಿರತಕ್ಕಂಥ ಪರೀಕ್ಷಿನ್ ಮಹಾರಾಜನನ್ನು ರಕ್ಷಣೆ ಮಾಡಿದ ಭಗವಂತ. ಉಲ್ಕೆಯಂತೆ ತಿರುಗ್ತಾ ಇದ್ದಂತೆ, ಹೇಗೆ ಗದೆಯನ್ನು ತಿರುಗಿಸಿದ. ಒಳಗಿರತಕ್ಕಂಥ ಮಗು ದೇವರನ್ನ ಸುತ್ತೂ ನೋಡಿತು, ಪರಿತಃ ಈಕ್ಷಿತಃ. ದೇವರು ಆ ಮಗುವನ್ನು ಸುತ್ತೂ ರಕ್ಷಣೆ ಮಾಡಿದ, ಕೃಪೆಯಿಂದ ನೋಡಿದ, ಬದುಕಿತು ಮಗು. ಅದಕ್ಕೆ ಆತನಿಗೆ ಪರೀಕ್ಷಿತ ಅಥವಾ ದೇವರಾತ ಅಂತ, ದೇವರಿಂದ ರಕ್ಷಿತ ಅಂತ ಹೆಸರು ಬಂತು ಅಂದ್ರು. ಸರಿ, ಮಗುವನ್ನ ರಕ್ಷಣೆ ಮಾಡಿ ಅವರನ್ನು ರಕ್ಷಣೆ ಮಾಡಿ ತದನಂತರ ಕೃಷ್ಣ ದ್ವಾರಕೆಗೆ ಹೊರಟ. ತುಂಬಾ ಸಲ ಅಲ್ಲೇ ಇದ್ದಂತೆ, ಈ ರೂಪದ ಕೆಲಸ ಅವ್ರ ಜೊತೆಗೆ ಇರೋದೆ. ಮತ್ತೆ ಅಲ್ಲಿ ದ್ವಾರಕೆಯಲ್ಲಿ ಯಾರಿದ್ರು ಅಂದ್ರೆ 16,008 ರೂಪದಿಂದ ಎಲ್ಲರ ಮನೆಯಲ್ಲೂ ಇದ್ದ, ಅದರಿಂದ ಯಾರಿಗೂ ತೊಂದರೆ ಇದ್ದಿಲ್ಲ. ಅಲ್ಲಿ ಬೇಕಾದ್ರೆ ಇಲ್ಲಿ, ಇಲ್ಲಿ ಬೇಕಾದ್ರೆ ಇಲ್ಲಿ ಅಂತಿದ್ರು. ಆದ್ದರಿಂದ ಈ ರೂಪ ಮತ್ತು ದ್ವಾರಕೆಗೆ ಹೊರಟಾಗ ಕುಂತಿದೇವಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಅಪ್ಪ ಕಷ್ಟಗಳು ಕೊಡ್ತಾ ಇರ್ಲಿ, ಯಾಕೆಂದ್ರೆ ನಿನ್ನ ನೆನಪು ಬರಬೇಕು ಹರಿಯೇ. ಸುಖವೇ ಇದ್ರೆ ಬಹಳ ಕಷ್ಟ, ಕಷ್ಟ ಇದ್ರೆ ಸುಖ ನಿನ್ನ ನೆನಪು ಬರುತ್ತೆ. ಆದ್ದರಿಂದ ನಿನ್ನ ನೆನಪು ಬರುವಂತ ಕಷ್ಟ ಬರಲಿ ಎಂದು. ನಮಗೂ ಕಷ್ಟ ಬರುತ್ತೆ, ದೇವರ ನೆನಪು ಬರಲ್ಲ, ಅದಕ್ಕೆ ದೇವರ ನೆನಪು ಬರುವಂತ ಕಷ್ಟ ಬರಲಿ ಎಂದು ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಪೂರ್ಣಾನುಗ್ರಹ ಮಾಡಿ ಹೊರಟ. ದ್ವಾರಕೆಯಲ್ಲಿದ್ದವರೆಲ್ಲರೂ ಎದುರುಗೊಂಡು ಕೃಷ್ಣನನ್ನ, ಕೃಷ್ಣ ಎಲ್ಲರನ್ನೂ ಸಂತೋಷಗೊಳಿಸಿದರು. ದೊಡ್ಡವರಿಗೆ ನಮಸ್ಕಾರ ಮಾಡಿದ, ಸಮಾನರನ್ನ ಆಲಿಂಗನ ಮಾಡಿಕೊಂಡ, ಚಿಕ್ಕವರಿಗೆ ಆಶೀರ್ವಾದ ಮಾಡಿದ, ದೂರದವರನ್ನ ಯಾರ್ಯಾರನ್ನ ಎಲ್ಲೆಲ್ಲಿಂದ ಗೌರವ ಪಡಬೇಕೋ ಸಂತೋಷ ಪಡತಾರ ಹಾಗೆ ಮಾಡಿದ, ಪ್ರಾಣಿಗಳನ್ನು ಮಾತಾಡಿಸ್ತಾ ಹೋದಂತೆ. ಕೃಷ್ಣ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ, ಎಲ್ಲರಿಗೂ ಬೇಕಾದ, ಎಲ್ಲರಿಗೆ ಬೇಕಾದ ವ್ಯಕ್ತಿ ಯಾರು ಅಂದ್ರೆ ಅವ ಕೃಷ್ಣ ಅಂದ್ರು. ಆ ರೀತಿಯಲ್ಲಿ ಕೃಷ್ಣನ ಜೊತೆಗೆ ಹೋದವ ಯಾರು ಅಂದ್ರೆ ಅರ್ಜುನ. ಅರ್ಜುನನಿಗೆ ಕೃಷ್ಣ ಅಂದ್ರೆ ಪ್ರಾಣ, ಕೃಷ್ಣನಿಗೆ ಅರ್ಜುನ ಅಂದ್ರೆ ಪ್ರಾಣ, ಇಬ್ಬರಿಗೂ ಅಷ್ಟು ಅಂಟು. ಇಬ್ಬರು ಹೋಗ್ಬಿಟ್ರು ಅಲ್ಲಿಗೆ. ಇತ್ತ ಭೀಷ್ಮಾಚಾರ್ಯರು ಮರಣಕ್ಕಾಗಿ ಕಾದಿದ್ದಾರೆ. ಧರ್ಮರಾಜನಿಗೆ ಎಷ್ಟು ಉಪದೇಶ ಕೊಟ್ಟರು ಕೃಷ್ಣ, ವೇದವ್ಯಾಸರು ಇಬ್ಬರು ಕೊಟ್ಟರು ಕೂಡ ತಲೆಗೆ ಬರಲಿಲ್ಲ. ಏನಂತ, ನಾ ಮಾಡಿದ್ದು ತಪ್ಪು, ನಾ ಮಾಡಿದ್ದು ತಪ್ಪು ಅಂತ ಬಂದಿತ್ತು. ರಾಜ್ಯಕ್ಕಾಗಿ ಎಲ್ಲರನ್ನು ಕೊಂದೆ ಅಂತ ಬಂದಿತ್ತು. ಅದನ್ನು ತೆಗೆಯಲಿಕ್ಕೆ ಕೃಷ್ಣ ನೋಡಿದ, ವೇದವ್ಯಾಸರು ಹೇಳಿದ್ರು ಅರ್ಥ ಆಗ್ಲಿಲ್ಲಂತೆ. ಅಲ್ಲ, ಆ ದೇವರೇ ಒಳಗೆ ಕೂತು ಅರ್ಥ ಮಾಡಿಸಿಲ್ಲ, ತಾನೇ ಉಪದೇಶ ಕೊಟ್ಟ, ಒಳಗೆ ಕೂತು ಅರ್ಥ ಮಾಡಿಸಿಲ್ಲ. ಯಾಕೆ? ಗುರುಗಳಾದ ಭೀಷ್ಮಾಚಾರ್ಯರ ಮುಖದಿಂದ ಹೇಳಿಸಿದಾಗ ಒಳಗೆ ತಾನೇ ಕೂತು ಅರ್ಥ ಮಾಡಿಸಿದ, ಅದೇ ಹೇಳಿಸಿದ, ಅರ್ಥ ಮಾಡಿಸಿದ. ನಂತರ ಭೀಷ್ಮಾಚಾರ್ಯರು ಯುದ್ಧರಂಗದಲ್ಲಿ ತನ್ನ ಅನುಗ್ರಹ ಮಾಡಲಿಕ್ಕಾಗಿ ತನ್ನ ಪ್ರತಿಜ್ಞೆಯನ್ನೇ ಮುರಿದು ಶಸ್ತ್ರ ಹಿಡಿಯಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದು, ಸ್ವನಿಯಮ ಅಪಹಾಯ, ತಮ್ಮ ನಿಯಮವನ್ನೇ ಮುರಿದು ತನ್ನ ಪ್ರತಿಜ್ಞೆಯನ್ನ ಚೆನ್ನಾಗಿ ನಿಲ್ಲಿಸಲಿಕ್ಕೆ ಭಕ್ತನ ಪ್ರತಿಜ್ಞೆಗಾಗಿ ಚಕ್ರ ಹಿಡಿದು ಬಂದ ಕೃಷ್ಣನನ್ನ ನೆನೀತಾ ಇದ್ದಾರೆ. ಕೃಷ್ಣನಿಗೆ ಕೈ ಮುಗಿದು ಪ್ರಾಣತ್ಯಾಗ ಮಾಡುತ್ತಾ ಇದ್ದಾರೆ. ನಂತರ ಇನ್ನೊಬ್ಬ ವ್ಯಕ್ತಿ ಉಳಿದರು, ಜ್ಞಾನ ಪೂರ್ಣರು, ಒಳ್ಳೆ ಜ್ಞಾನ ಇದೆ. ಅನುಷ್ಠಾನಕ್ಕೆ ಬರಲಿಕ್ಕೆ ಪ್ರಾರಬ್ಧ ಕರ್ಮ ಅಡ್ಡಿ ಇದೆ, ಅದಕ್ಕೆ ಅನುಷ್ಠಾನಕ್ಕೆ ಬರಲಿಲ್ಲ. ಅದು ಮಗನ ರೂಪದಲ್ಲಿ ಬಂತು, ಪ್ರಾರಬ್ಧ ಕರ್ಮ ಮಗನ ರೂಪದಲ್ಲಿ ಬಂದು ಅಡ್ಡಿ ಬಿತ್ತು. ಇದ್ದ ಜ್ಞಾನ ಅನುಷ್ಠಾನಕ್ಕೆ ಬರಲಿಲ್ಲ. ಎಷ್ಟು ಪ್ರಾರಬ್ಧ ಕರ್ಮ ಬಂತು ಅಂದರೆ ವ್ಯಾಮೋಹ ಹುಟ್ಟಿತು. ಎಷ್ಟು ವ್ಯಾಮೋಹ ಅಂದರೆ ಮಗನ ಮಾತು ಕೇಳಿದರೆ ಮಗನೇ ಸತ್ತು ಹೋಗ್ತಾನೆ ಅಂತ ಗೊತ್ತಿದ್ರೂ ಕೂಡ ಮಗನ ಮಾತು ತೆಗೆಯಲಾರದಷ್ಟು ವ್ಯಾಮೋಹ ಮಗನ ಮೇಲೆ. ಮಗನ ಮಾತು ಕೇಳಿ ರಾಜ್ಯ ಕೊಡದಿದ್ದರೆ ಮಗನೇ ಸತ್ತು ಹೋಗ್ತಾನೆ ಅಂತ ಗೊತ್ತಿದ್ರೂ ರಾಜ್ಯದ ಮೇಲೆ ವ್ಯಾಮೋಹ ಎರಡೂ ಬಂತು. ಯದ್ಯಪಿ ರಾಜ್ಯದ ಮೇಲೆ ವ್ಯಾಮೋಹ ತಪ್ಪು, ಮಗನ ಮೇಲೆ ವ್ಯಾಮೋಹ ತಪ್ಪು, ಪಾಂಡವರಿಗೆ ಕೊಡದಿದ್ದದ್ದು ತಪ್ಪು ಅಂತ ಚೆನ್ನಾಗಿ ಗೊತ್ತು. ಗೊತ್ತಿದ್ರೂ ಕೂಡ ಅದು ಬಲವಂತವಾಗಿ ನಡೆಯುತ್ತಾ ಇದೆ. ಇದು ಜೀವನ ಪರಿಸ್ಥಿತಿ ಅಂತಾರೆ. ನಾವು ಧೃತರಾಷ್ಟ್ರರನ್ನು ಏನು ಅನ್ಲಿಕ್ಕಿಲ್ಲ, ನಮ್ಮ ಪರಿಸ್ಥಿತಿ ಇದೆ. ಎಲ್ಲಾ ಪ್ರವಚನ ಕೇಳ್ತೀವಿ, ಎಲ್ಲಾ ಮಾಡ್ತೀವಿ. ಯಾವುದು ಮಾಡಬಾರದು ಅಂತಿರುತ್ತೋ ಅದು ಮಾಡೋದಲ್ಲ, ನಡೆದು ಹೋಗ್ತಾ ಇರುತ್ತೆ. ದಾಸರ ಮಾತನ್ನು ಚೆನ್ನಾಗಿ ಗಮನಿಸಬೇಕಲ್ಲಿ. ಪುಣ್ಯ ಪಾಪಗಳೆರಡು ಇನ್ನು ಮಾಡುತ್ತಲಿರಲು ಅಂತ ಹೇಳಲಿಲ್ಲವರು, ಇನ್ನು ಆಗುತ್ತಲಿರಲು ಅಂದರು. ದೇವರು ದೇವತೆಗಳ ಮೂಲಕ ದೈತ್ಯರ ಮೂಲಕ ಪುಣ್ಯ ಪಾಪಗಳನ್ನ ನಡೆಸಿಬಿಡ್ತಾ ಇರ್ತಾನೆ. ಜಾಸ್ತಿ ಪಪ್ಪೆಟ್ ನಾವು ಅಷ್ಟೇ. ಅಂತ ಕಾಲಕ್ಕೆ ಏನು ಜ್ಞಾನ ಇದ್ರೆ ಏನು, ಬಿಟ್ರೆ ಏನು. ಜ್ಞಾನ ದೇವ ಕೊಡ್ತಾನೆ, ಅದನ್ನ ಬಳಸಿಕೊಂಡು ಅನುಷ್ಠಾನ ಕಿಡಿಸಿದ್ರೆ ಬಚಾವು, ಇಲ್ಲ ಪ್ರಾರಬ್ಧ ಕರ್ಮ ಅಡ್ಡಿ ತಂದ ಜ್ಞಾನ ಸ್ಟಾಕ್ ಗೊತ್ತಿರುತ್ತೆ, ಈ ಕೆಲಸ ನಡೆದೇ ಹೋಗ್ತಾ ಇರುತ್ತೆ. ಜ್ಞಾನ ಜ್ಞಾನ ಇದಿಷ್ಟೇ ಹೌದಲ್ವ. ಆದ್ದರಿಂದ ಇದು ಅನುಷ್ಠಾನಕ್ಕೆ ಬರಬೇಕಾದ್ರೆ ಗುರುಗಳ ಪಾದ ಹಿಡಿಯಬೇಕು, ಅದು ಪ್ರಧಾನ ತರ್ತ ಇದ್ದಾರೆ. ಸರಿ, ಉತ್ತರಾಷ್ಟ್ರರು ಎಲ್ಲಾ ಮಕ್ಕಳನ್ನ ಕಳ್ಕೊಂಡ್ರು ಕೂಡ ವ್ಯಾಮೋಹ ಕಳ್ಕೊಂಡಿಲ್ಲ ಒಂದರ ಮೇಲೆ, ದೇಹದ ಮೇಲೆ. ನಮಗೂ ಅಷ್ಟೇ, ದೇಹದ ಮೇಲೆ ವ್ಯಾಮೋಹ ಬೇಗ ಹೋಗಲ್ಲ, ಸಾಯೋ ಕಾಲಕ್ಕೂ ಹೋಗಲ್ಲ ಅಂತ ಹೇಳ್ತಾರೆ. ನಾಲಿಗೆ ಮೇಲೆ ವ್ಯಾಮೋಹ. ಭೀಮಸೇನ ದೇವರು ಎದುರಿಗೆ ಕೂತು, ಈ ಮುದುಕನ 100 ಜನ ಮಕ್ಕಳನ್ನ ಕೊಂದ ಕೈಯಪ್ಪ ಇರುವುದಕ್ಕೆ ಗಂಧ ಹಚ್ಚಿ ಅಂತ ಹೇಳಿದರು. ಊಟ ಮಾಡುವಾಗ ದುಃಖ ಪಡದೆ ಇರ್ಲಿ ಬಿಡು ಅಂತ ಊಟ ಮಾಡ್ತಾ ಇದ್ರು. ಅದನ್ನು ನೋಡಿ ವಿದುರ ಹೇಳುತ್ತಾರೆ, ಭೀಮಾಪವರ್ಜಿತಂ ಪಿಂಡಮ ಅದತ್ತೇ ಗೃಹಪಾಲವತ್. ಭೀಮ ಬಿಸಾಡಿದ ಪಿಂಡ ತಿಂತಿ ಅಂತ ಇದಲ್ಲ ನಾಯಿಯಂತೆ ಅಂತ ಹೇಳಿದಾಗ, ಅಲ್ಲ ಭೀಮಸೇನ ದೇವರು ಹೇಳಿದ್ರು ಕೂಡ ಅಲ್ಲಿ ಪರಿವರ್ತನೆ ಬರಲಿಲ್ಲ. ಯಾಕೆ ದೇವರು ತರಲಿಲ್ಲ, ವಿದುರ ಹೇಳಿದ ಕೂಡಲೇ ಪರಿವರ್ತನೆ ಬಂತು. ಅಂದರೆ ಪರಿವರ್ತನೆ ಎಂಬುದು ಅಲಾರಂ ಸೆಟ್ ಮಾಡಿರ್ತಾನೆ ಭಗವಂತ, ಎಲ್ಲರಿಂದ ಹೇಳಿಸ್ತಾನೇ ಇರ್ತಾನೆ. ಆದರೆ ಅಂದರೆ ಅದು ಕೆಲಸ ಮಾಡಲಿಕ್ಕೆ ಬೇಕಾದ ಪಾಪ ಕತ್ತರಿಸಿ ಹೋಗ್ಲಿಕ್ಕೆ ಎಲ್ಲರಿಂದ ಉಪದೇಶ ಕೊಡಿಸ್ತಾ ಇರ್ತಾನೆ, ಒಂದ್ ದಿವಸ ಕೆಲಸ ಮಾಡುವಂತೆ ಮಾಡಿಬಿಡುತ್ತಾನೆ, ಇದು ರಹಸ್ಯ ಅಂದ್ರು. ಆ ರೀತಿಯಲ್ಲಿ ಗಾಂಧಾರಿ ದೇವಿ ಜೊತೆಗೆ ಹೊರಟರು. ಅವರ ಸೇವೆಗಾಗಿ ಹೊರಟ ಒಳ್ಳೆ ಕುಂತಿ ಮೂವರು ಹೊರಟಿದ್ದಾರೆ. ಸಂಜಯನನ್ನು ಕೇಳಿದ ಧರ್ಮರಾಜ, ಎಲ್ಲಿ ಹೋಗಿದ್ದಾನೆ ದೊಡ್ಡಪ್ಪ ಹೇಳಿ ಅಂದರೆ, ನನಗೆ ಜ್ಞಾನ ದೃಷ್ಟಿ ದೇವ ಕೊಟ್ಟಿದ್ದ, ಈ ಕೊಡ್ಲಿಲ್ಲ ನೋಡ್ಲಿಕ್ಕಾಗಲ್ಲ ಅಂತ. ಅಂದರೆ ನೀ ಜ್ಞಾನ ಕೊಡದಿರಲು ಮನುಜ ಪಶು ಅಂತ ಹೇಳಿದ ಮಾತು ಸತ್ಯ. ದೇವರು ಕೊಟ್ರೆ ಉಂಟು, ಇಲ್ಲದಿದ್ರೆ ಸ್ವಿಚ್ ಆಫ್, ಯಾವಾಗ ಬೇಕಾದ್ರೆ ಆಗ್ಬೋದು. ಆ ರೀತಿಯಲ್ಲಿ ಅಲ್ಲ, ನಮಗೆ ಸಂಶಯ ಬರುತ್ತೆ. ಹಾಗಾದ್ರೆ ಯಾವಾಗೂ ದೇವನ ಅಯ್ಯೋ 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 ಅಂತ ಕೇಳ್ತಾನೆ ಇರ್ಬೇಕಾ, ಯಾವಾಗ ಬೇಕಾ ಸ್ವಿಚ್ ಆಫ್ ಮಾಡಿದ್ರೆ ಹೇಗಪ್ಪ ಅಂದ್ರೆ. ಹಾಗಲ್ಲ, ದೇವ ಸುಮ್ಮನೆ ಮಾಡಲ್ಲ. ಆ ಜ್ಞಾನ ತಿರೋಧಾನ ಆಗ್ಲಿಕ್ಕೆ ಬೇಕಾದ ಪಾಪ ಕೂತೆ ಇದ್ರೆ ಮಾಡುತ್ತಾನೆ. ಎಲ್ಲ ಪಾಪ ಕಳ್ಕೊಂಡ್ರೆ ದೇವರು ನಮ್ಮ ಜ್ಞಾನ ಎಂದು ತೆಗೆಯೋದೇ ಇಲ್ಲ, ಯಾವಾಗೂ ಭದ್ರವಾಗಿಟ್ಟಿರ್ತಾನೆ. ಆ ರೀತಿಯಲ್ಲಿ ಭಗವಂತ ಸಂಜಯನ ಜ್ಞಾನವನ್ನ ತಿರೋಧಾನ ಮಾಡಿದ್ದಕ್ಕೆ ನಾರದರು ಬಂದು ತಿಳಿಸಿಕೊಡ್ತಾರೆ ಧರ್ಮರಾಜನಿಗೆ. ಇನ್ನೇನು ಸ್ವಲ್ಪ ದಿವಸದಲ್ಲಿ ನಿಮ್ಮ ದೊಡ್ಡಪ್ಪ ತಪಸ್ಸು ಮಾಡುತ್ತಾ ಇದ್ದಾರೆ, ಸ್ವಲ್ಪ ದಿವಸದಲ್ಲಿ ಭಗವಂತನ ಸನ್ನಿಧಾನ ಸೇರಿಬಿಡುತ್ತಾರೆ ಅಂತ ಹೇಳಿದಾಗ ಸದ್ಗತಿ ಬರುತ್ತೆ ಅಂದರೆ ಸಂತೋಷಪಟ್ಟರಂತೆ. ನಂತರ ಅವರ ಸೇವಾ ಮಾಡಲಿಕ್ಕೆ ಭಾಗ್ಯ ಕಡಿಮೆ ಆಯಿತಲ್ಲ ಅಂತ ದುಃಖಪಟ್ಟರಂತೆ. ಸರಿ, ಅಷ್ಟರೊಳಗೆ ಅರ್ಜುನನೂ ಬಂದ, ಅಳುಮುಖದಿಂದ ಬಂದ. ಯಾವ ಕುರುಕ್ಷೇತ್ರದಲ್ಲಿ ದೊಡ್ಡವರನ್ನ ಬಾಣದಿಂದ ಬಡಿದು ಭೀಷ್ಮ ದ್ರೋಣಾದಿಗಳಿಗೆ ತೊಂದರೆ ಕೊಟ್ಟಿದ್ರು, ಕೃಷ್ಣನ ಮಾತಿನ ಪ್ರಕಾರವೇ ಕೊಟ್ಟದ್ದು. ಆದರೆ ಕೊನೆಗೆ ಅಹಂಕಾರ ಬಂತು, ನಾ ಕೊಂದೆ ಕೃಷ್ಣ ಅಂದದ್ದಕ್ಕೆ ಎಲ್ಲರಿಗೂ ತೊಂದರೆ ಕೊಟ್ಟ ಪಾಪ ಹೆಚ್ಚೆ ಬಂತು. ಕೃಷ್ಣ ಅಂದ, ನಾನು ಅಂತ ಬಾರದಿದ್ರೆ ಇದೆಲ್ಲ ಯಜ್ಞ ಆಗ್ತಿತ್ತು, ಅವರನ್ನ ಕೊಂದಿದ್ದು ನಾನು ಅಂತ ಬಂತಲ್ಲ ಅದಕ್ಕೆ ಅವರನ್ನ ಕೊಂದ ಪಾಪ ಶೇರ್ ನಿನಗೆ ಬಂದು ತಗೋ ಅಂದು. ಅದರಿಂದ ಏನಾಯಿತು ಅಂದರೆ, ಯಾವ ಕುರುಕ್ಷೇತ್ರದಲ್ಲಿ ಏನು ಭೀಕರ ಅಸ್ತ್ರಗಳನ್ನ ಏನು ಮಂತ್ರಗಳಿಂದ ಬಿಟ್ರೆ ಏನು ಬಾಂಬ್ ಹೈಡ್ರೋಜನ್ ಬಾಂಬ್ ತರ ಆಟಮ್ ಅಂತರ ಎಕ್ಸ್ಪ್ಲೋರ್ಡ್ ಆಗ್ಬೇಕು ಅಂತ ಅಸ್ತ್ರಗಳನ್ನು, ಅದರಿಂದ ಇಡೀ ಕೌರವ ಸೈನ್ಯವನ್ನೇ ಧ್ವಂಸ ಮಾಡಿದ ಮಹಾಪರಾಕ್ರಮಶಾಲಿ ಅರ್ಜುನ. ಇದಕ್ಕೆ ಈ ನಮ್ಮ ವಿಷ್ಣುತೀರ್ಥರ ಪರಾಕ್ ಬರೆದಿದ್ದಾರೆ ಅನಂತಾದ್ರಿ ಲೋಕಾವ್ಯ ಅನಂತಾದೀಶ್ವರ, ಅದರಲ್ಲಿ ಒಂದು ಕಡೆ ಬರೀತಾರೆ, ಅಪಾರ ಕೌರವ ಕುಲ ಸಂಹಾರ, ಅಪಾರ ಕೌರವ ಕುಲ ಸೈನ್ಯ ಸಂಹಾರ, ಸಮುದ್ರದಂತೆ ಇತ್ತು ಧ್ವಂಸ ಮಾಡಿಬಿಟ್ಟಿದ್ದೀರಾ ಅಂತ ಅವರ ಕುರಿತು ಅನಂತಾದೀಶ್ವರ ಬರೀತಾರೆ. ಚೆನ್ನಾಗಿ ಗಮನ ಕೊಡಬೇಕಾದ ವಿಷಯ ಅದು. ಅವರ ಸ್ವರೂಪ ನಿರ್ಣಯದಲ್ಲಿ ಅವರ ಹತ್ತಿರ ಶಿಷ್ಯರಾದಂತಹ ಅನಂತಾದೀಶ್ವರ ಹೇಳಿದ ಮಾತುಗಳು ಬಹಳ ಗಮನ ಕೊಡತಕ್ಕಂಥ ವಿಷಯಗಳು. ಸರಿ, ಒಟ್ಟಾರೆ ಇಷ್ಟು ಸಂಹಾರ ಮಾಡಿದ ಅರ್ಜುನ ಅದೇ ಕುರುಕ್ಷೇತ್ರದಲ್ಲಿ ಕೃಷ್ಣನಿಂದ ಮತ್ತು ತಿರುಗಿ ಬರುವಾಗ ಪರಂಧಾಮಕ್ಕೆ ಹೋಗಿ ತಿರುಗಿ ಬರುವಾಗ ಗಾಂಡೀವ ಎತ್ತಲಿಕ್ಕಾಗಿಲ್ಲ, ಕಳ್ಳರು ಗೊಲ್ಲರು ಅಂದ್ರೆ ಕಳ್ಳರು ಗೊಲ್ಲರು ಅಂದ್ರೆ ಯುದ್ಧ ವಿದ್ಯೆ ಗೊತ್ತಿಲ್ಲ ಅವರಿಗೆ, ಯುದ್ಧ ವಿದ್ಯೆ ಗೊತ್ತಿಲ್ಲ ಅಂಥವರು ಆಯುಧಗಳಲ್ಲ ಕೋಲುಗಳು ಹಿಡ್ಕೊಂಡು ಬಂದರೆ ಅದರಿಂದ ಬಡಿಸಿಕೊಂಡು ಬಂದರು. ಎಲ್ಲಿ ಎಲ್ಲಾದರೆ ಅಸ್ತ್ರಗಳು ಬಿಟ್ಟು ಭೀಕರ ಮಾಡಿದ್ರು, ಅಲ್ಲಿ ಯಾವುದು ನೆನಪಾಗಲಿಲ್ಲ, ಅಸ್ತ್ರ ನೆನಪಿಲ್ಲ ಶಸ್ತ್ರ ನೆನಪಿಲ್ಲ. ಕೃಷ್ಣ ಇದ್ರೆ ಹೌದು, ಕೃಷ್ಣ ಇಲ್ಲ ಇವರು ಬರೀ ಡಮ್ಮಿ, ಏನೇನು ಇಲ್ಲ, ಬ್ಲ್ಯಾಂಕ್ ಆಯ್ತದೆ. ಆ ಮುಖದಿಂದ ಬರುವಾಗ ವೇದವ್ಯಾಸರು ಹೇಳಿದ್ರು, ಅಯ್ಯ ನೀ ಮಾಡಿಕೊಂಡದ್ದೇ ಇದು ಅಹಂಕಾರ ಪಟ್ಟಿಯಲ್ಲ, ಅದಕ್ಕೆ ದೊಡ್ಡವರಿಗೆ ನೀನು ಅವಮಾನ ಮಾಡಿದೀಯ, ಅದಕ್ಕೆ ನಿನಕ್ಕಿಂತ ಚಿಕ್ಕವರಿಂದ ನಿನಗೆ ಅವಮಾನ ಆಯಿತು ಅಲ್ಲೇ ಅಷ್ಟೇ, ಮುಯ್ಯಕ್ಕೆ ಮುಯ್ಯ ತೀರಿತು ಅಂತ ಸರಿ ಮಾಡಿದ ಸ್ವಾಮಿ. ಆ ರೀತಿಯಲ್ಲಿ ಅರ್ಜುನ ಬಂದು ದೇವರು ಪರಂಧಾಮಕ್ಕೆ ಹೊರಟ ದುಃಖವನ್ನು ತೋಡಿಕೊಂಡು ದೇವರ ಚಿಂತನೆ ಮಾಡುತ್ತಾ ಮನಸ್ಸು ನಿರ್ಮಲ ಆಯಿತು. ಹೊರಟರು ಮಹಾಪ್ರಸ್ಥಾನಕ್ಕೆ, ಹೊರಡತಾ ಇದ್ದಾರೆ ಐದು ಜನ ಮಹಾನುಭಾವರು. ಆ ಹೊರಟಾಗ ಪರೀಕ್ಷಿನ್ ಮಹಾರಾಜನಿಗೆ ಪಟ್ಟ ಕಟ್ಟಿ ತಾವು ಯುಯುತ್ಸು ಧೃತರಾಷ್ಟ್ರನ ಇನ್ನೊಬ್ಬನ ಮಗ, ಅಂದರೆ ವೈಶ್ಯ ಸ್ತ್ರೀ ಮಗ, ಕೃಷ್ಣ ಭಕ್ತ, ಪಾಂಡವರಿಗೆ ಅತ್ಯಂತ ಪ್ರಿಯ ನೋಡಿ, ಆತನ ರಕ್ಷಣೆ ಮಾಡಲಿಕ್ಕಿಟ್ಟು ತಾವು ಹೊರಟು ಹೋಗ್ತಾ ಇದ್ದಾರೆ. ಅಂತಹ ಕಾಲಕ್ಕೆ ಪರೀಕ್ಷಿನ್ ಮಹಾರಾಜ ವಿಶೇಷವಾಗಿ ರಾಜ್ಯವನ್ನಾಡಿ ಯಜ್ಞಗಳು ಮಾಡಿ ಕಲಿಯನ್ನು ನಿಗ್ರಹ ಮಾಡಿದ. ಕಲಿ ರಾಜ್ಯದಲ್ಲಿ ಪ್ರವೇಶ ಮಾಡಿದ್ದಾನೆ ಅಂತ ಗೊತ್ತಾಗಿ ಒಂದು ಕಾಲಿನಿಂದ ಧರ್ಮದೇವತ ಗೋರೂಪದಲ್ಲಿ, ಒಂದು ಕಾಲಿನ ಎತ್ತಿ ರೂಪದಲ್ಲಿ, ಗೋರೂಪದಲ್ಲಿ ಭೂದೇವತ ಇಬ್ಬರು ಮಾತಾಡಿಕೊಳ್ಳುತ್ತಾ ಇರುವಾಗ ಅವರನ್ನ ಕಾಲಿಲಿ ಹೊಡೆಯುವ ಶೂದ್ರ ರಾಜನ ವೇಷದಲ್ಲಿ ಬಂದಿದ್ರೆ ಇವನೇ ಕಲಿ ಅಂತ ಗುರುತು ಹಿಡಿದು ಅವರ ನಿಗ್ರಹ ಮಾಡಲಿಕ್ಕೆ ಹೋದರೆ ಕಾಲಿಗೆ ಬಿದ್ದ. ಕೃಪೆ ಮಾಡಿ ಸ್ಥಾನ ಕೊಡಬೇಕು ಅಂತ ಕೇಳಿದರೆ ಕೃಪೆಯಿಂದ ಕೊಟ್ಟರಂತೆ. ಅಲ್ಲ, ಅವನ ಮೇಲೂ ಕೃಪೆ ಮಾಡುತ್ತಾರ, ನಾವು ಇದಕ್ಕೆ ತೊಂದರೆ ಆಯ್ತಲ್ಲ, ನಮಗೆ ತೊಂದರೆ ಆಯ್ತಲ್ಲ ಕಲಿ ಬಂದದಕ್ಕೆ ಅಂದ್ರೆ ತುಂಬಾ ಜನ ವೇಟಿಂಗ್ ಲಿಸ್ಟ್ ಅಲ್ಲಿದ್ದರು. ಯಾಕೆ ಕಲಿಕಾಲ ಯಾವಾಗ ಬರುತ್ತಾ ಅಂತ ಕಾದಿದ್ದರಂತೆ. ಯಾರು ಅಂದ್ರೆ ಕೃತಾದಿಶು ಜನಾಹ ರಾಜನ್ ಕಲವು ಇಚ್ಛಂತೆ ಸಂಭವಂ, ಕೃತಾದಿ ಯುಗಗಳಲ್ಲಿ ಕೇಳ್ಕೊಳ್ತಾರಂತೆ ದೇವರನ್ನ, ಒಂದು ಸಲ ಹುಟ್ಟಿಸ್ರಿ ನಮ್ಮನ್ನ ಕಲಿಯುಗದಲ್ಲಿ ಅಂತ, ಒಂದು ಚಾನ್ಸ್ ಕೊಡ್ರಿ ನಮ್ಗೆ. ಅದೇನದಪ್ಪ ನಾವು ಹುಟ್ಟಿವಲ್ಲ ಅಂತ ಹೇಳಿದ್ರೆ ಆಗದ, ನಮಗೆ ಗೊತ್ತಿಲ್ಲ ನಮ್ ಬೆಲೆ, ಹುಟ್ಟಿದ ಬೆಲೆ ನಮ್ಗೆ ಗೊತ್ತಿಲ್ಲ. ಅವರು ಹುಟ್ಟಿದ ಕೂಡಲೆ ಏನ್ ಮಾಡುತ್ತಾರಂತೆ, ಹುಟ್ಟಿದ ಕ್ಷಣದಿಂದ ಸಾಯೋ ಪರ್ಯಂತ ದೇವರ ನಾಮಸ್ಮರಣೆ ಎಡಬಿಡದೆ ಮಾಡುತ್ತಾರಂತೆ. ಅದಕ್ಕೆ ಹುಟ್ಟುತ್ತಾರಂತವರು. ಯಾಕೆ ಅಂದರೆ ಒಂದು ಸಲ ಕೃಷ್ಣ ಅಂತ ಮಹಿಮೆ ತೆಳೆದು ಉಚ್ಚಾರ ಮಾಡಿದರೆ ಯಜ್ಞ ಮಾಡಿದ ಫಲ ಬರುತ್ತೆ. ಆ ಯಜ್ಞ ಮಾಡಲಿಕ್ಕೆ ಆ ಯುಗದಲ್ಲಿ ಎಷ್ಟು ಕಷ್ಟಪಡಬೇಕು, ಅಯ್ಯೋಯ್ಯೋಯ್ಯೋ ಎಷ್ಟು ಕಷ್ಟಪಡಬೇಕು, ಸುಲಭವಾಗಿ ಬರುತ್ತಲ್ಲಯ್ಯ. ಅದಕ್ಕೆ ಕೃಷ್ಣ ಜನ್ಮ ಕೊಡು, ಭರತ ಭೂಮಿಯಲ್ಲಿ ಜನ್ಮ ಕೊಡು, ಕಲಿಯುಗದಲ್ಲಿ ಜನ್ಮ ಕೊಡು, ಸುಮ್ಮನೆ ಕೂಡಿಸಬೇಡ, ಹುಟ್ಟಿದಾಗಲಿಂದ ಸಾಯುವ ಪರ್ಯಂತ ನೀನು ನಾಮಸ್ಮರಣೆ ಕೊಡು, ಎಷ್ಟು ಯಾಗಗಳು ಮಾಡಿದ ಫಲ ಬಂದ್ಬಿಡುತ್ತಪ್ಪ, ಅಪರೂಪದ ಜನ್ಮ ಕೊಡು ಅಂತ ಪಡ್ಕೊಂಡು ಹೋಗ್ತಾರಂತೆ. ಮತ್ತೆ ನಾವು ಪಡ್ಕೊಂಡು ಕ್ಯಾಶುವಲ್ ಆಗಿ ಕಳೆದು ಹೋಗ್ತೀವಲ್ಲ, ಏನೂ ಇಲ್ಲ, ಇನ್ನೇನೂ ಬೇಕಾಗಿಲ್ಲ, ಬೆಳಿಗ್ಗಿಂದ ರಾತ್ರಿವರೆಗೂ ನಾಮಸ್ಮರಣೆ ಮಾಡಿದರೆ ಸಾಕು, ಯಜ್ಞ ಮಾಡಿದ ಫಲ ಬರುತ್ತೆ, ಕೃಷ್ಣ ನಾಮಸ್ಮರಣೆ ಮಾಡಿದ್ರೆ ಬರುತ್ತೆ. ಆದ್ದರಿಂದ ಅದಕ್ಕೆ ಕಲಿ ಇರಲಿ ಅಂತ ಬಿಟ್ರಂತೆ. ಎಲ್ಲರಿಗೂ ಒಳ್ಳೇದಾಗುತ್ತೆ, ಕಲಿಕಾಲದಲ್ಲಿ ಬೇಗ ದೇವರ ಅನುಗ್ರಹ ಮಾಡುತ್ತಾರೆ ಅಂತ ಕಲಿ ಇರಲಿಕ್ಕೆ ನಾಲ್ಕು ಜಾಗ ಕೊಟ್ಟರು. ಹೆಂಡ ಕುಡಿಯುವ ಜಾಗ, ಜೂಜಾಟದ ಜಾಗ, ಕೆಟ್ಟ ಸ್ತ್ರೀಯರು, ನಂತರ ಹಿಂಸೆ, ನಾಲ್ಕು ಕಡೆ ಕೊಟ್ಟರು. ಅಲ್ಲ, ಇದು ನಿಮ್ಮಲ್ಲಿರಲ್ಲ, ಬ್ರಾಹ್ಮಣರಲ್ಲಿ ಇರಲ್ಲ, ಇವೆಲ್ಲ ನಾಲ್ಕು ಇರಲ್ಲ, ಇನ್ನೊಂದಿದ್ರು ಚೆನ್ನಾಗಿರುತ್ತೆ ಅಂದ್ರೆ ಬಂಗಾರ ಕೊಟ್ಟರು. ಅದೆಲ್ಲರಲ್ಲಿ ಕಲಿಯಲ್ಲಿ ಸೇರಿಕೊಂಡ ಅಂತ ಹೇಳಿದ್ರು. ಜಾತರೂಪಂ ಮದಾತ್ ಪ್ರಭುರು ಅಂತ. ಸರಿ, ಕಲಿಗೆ ಅವಸ್ಥಾನ ಮಾಡಿಕೊಟ್ಟು ನಂತರ ಬೇಟೆಗೆ ಹೋಗಿ ಬರ್ತಾ ಬರ್ತಾ ಶಾಂತರಾಗಿ ಶಮೀಕರಾಶ್ರಮದಲ್ಲಿ ಅವರು ಸಮಾಧಿ ಸ್ಥಿತಿಯಲ್ಲಿರುವಾಗ ನೀರು ಬೇಕು ಅಂತ ಬೇಡಿದ ರಾಜ. ಸಮಾಧಿಯಲ್ಲಿದ್ದಾರೆ, ಗೊತ್ತಾಗಲಿಲ್ಲ ರಾಜನಿಗೆ. ಬೇರೆ ರೀತಿ ಗೊತ್ತಾಯಿತು, ಈತ ಬೇಕಂತಲೇನೆ, ಇದೇನು ಕ್ಷುದ್ರ ರಾಜ ಬಂದಿದ್ದಾನೆ ಅಂತ ಅವಮಾನದಿಂದ ಕಳಿಸಬೇಕು ಅಂತ ಈ ಬ್ರಾಹ್ಮಣ ಮಾಡುತ್ತಾ ಇದ್ದಾರೆ ಅಂತಲೇ ಬಂತು. ಅಂತ ಆಲೋಚನೆ ಪರೀಕ್ಷನ್ ಮಹಾರಾಜನ ಕಾಲದಲ್ಲಿ ಎಂದೂ ಬಂದೇ ಇಲ್ಲಂತೆ. ಅದು ಬಂತು, ಪ್ರಾರಬ್ಧ ಕರ್ಮ ಅಂದು. ಆದ್ದರಿಂದ ಸತ್ತ ಹಾವಲ್ಲಿದ್ದರೆ ಸಿಟ್ಟಿನಿಂದ ತೆಗೆದು ಹಾಕಿದೆ. ಸತ್ತ ಹಾವ ಯಾಕೆ ಹಾಕಬೇಕು, ಇನ್ನೊಂದೇನು ಹಾಕಬಹುದಾಗಿತ್ತಲ್ಲ. ಅಂದ್ರೆ ರಾಜ ಮನೆಗೆ ಬಂದರೆ ರಾಜನಲ್ಲಿ ಭಗವಂತನ ಸನ್ನಿಧಾನ ಇರುತ್ತೆ, ಯಾರಾದರೂ ಸರಿ ಗೌರವ ಕೊಡಬೇಕು. ಸ್ವಾಮಿಗಳಾಗಲಿ ರಾಜರಾಗಲಿ ಮನೆಗೆ ಬಂದರೆ ಭಗವಂತನ ಸನ್ನಿಧಾನ ಗೌರವ ಕೊಡಬೇಕು. ಆ ಸನ್ನಿಧಾನಕ್ಕೆ ಯಾರು ಗೌರವ ಕೊಡಲ್ಲ ಅವರು ಬದುಕಿದ್ರು ಸತ್ತಂತೆ. ಅದು ತಿಳಿಸಿಕೊಡಬೇಕು ಅಂತ ನೀವು ಬದುಕಿದ್ರು, ನಾನು ಬಂದಾಗ ಗೌರವ ಕೊಡಲಿಲ್ಲ, ನೀರು ಕೊಡಲಿಲ್ಲ, ನನ್ನ ರಾಜ್ಯದಲ್ಲೇ ಬದುಕಿದ್ದೀರಾ ನೀವೆಂಥವ್ರು, ಆದ್ದರಿಂದ ನೀವು ಬದುಕಿದ್ರು ಸತ್ತಂತೆ ಸರಿ ಅಂತ ಅರ್ಥ ಬರುವಂತೆ ಸತ್ತ ಹಾವನ್ನು ಹಾಕಿ ಹೋದ್ರು. ಅಯ್ಯೋ, ದೊಡ್ಡವರು ಮಾಡುವುದರಲ್ಲಿ ಎಲ್ಲ ಚರಿ ಇರುತ್ತೆ, ಅವ್ರು ಬೈರು ಎಲ್ಲ ಅರ್ಥ ಇಟ್ಕೊಂಡು ಬೇತಾರ. ಆ ರೀತಿಯಲ್ಲಿ ಆ ಹಾವನ್ನು ಹಾಕಿ ಹೋದರೆ ಕೊನೆಗೆ ಸ್ವಾಮಿ ಮಗನಲ್ಲಿ ನಿಂತ, ಶೃಂಗಿಯಲ್ಲಿ ನಿಂತ, ಸಿಟ್ಟು ತರಿಸಿದ, ಶಾಪ ಕೊಟ್ಟ. ವಾಗ್ವಜ್ರಂ ವಿಷಸರಜ ಅಂತ ವಾಗ್ವಜ್ರವನ್ನೇ ಬಿಟ್ಟರಂತೆ. ಕೌಶಿಕಿ ಅಪ ಉಪಸ್ಪೃಶ್ಯ ಅಂತ ಅದಕ್ಕೆ ಬೇರೆಯವರೆಲ್ಲ ಬರೆದು. ಕೌಶಿಕಿ ಎಂಬ ನದಿ ನೀರಿತ್ತು, ಆ ನೀರು ಮುಟ್ಟಿಕೊಂಡು ಆಶ ಮಾಡಿ ಕೊಡಿದ್ರು. ಅಲ್ಲ, ಆ ನೀರೇ ಇದ್ರೆ ರಾಜ ನೀರು ಕುಡಿದು ಹೋಗ್ತಾ ಇದ್ದ, ನೀರು ಯಾಕೆ ಕೇಳ್ತಿದ್ದ? ಎಷ್ಟು ಆಲೋಚನೆ ಇಲ್ಲ ನೋಡಿ. ಆಚಾರ್ಯ ಚೆನ್ನಾಗಿ ಬರೀತಾರೆ, ಕೌಶಿಕಿ ಅಂದ್ರೆ ಪುಷಪಾಣಿ ಅಂತ ಹೇಳ್ತಾರೆ. ಕೈಯಲ್ಲಿ ಧಬ್ಬೆಗಳನ್ನಿಟ್ಟುಕೊಂಡು ಆಚಮನ ಮಾಡಿ ಶಾಪ ಕೊಟ್ಟ ಅಂತ ಹೇಳ್ತಾರೆ. ಅಪ್ಪ ಎದ್ದು ಮಗನ ಬೈದು ಶಾಪ ತೆಗೀನಿಲ್ಲ, ಶಾಪ ಇದೆ ಅಂತ ಹೇಳಿ ಕಳಿಸಿದ್ದು. ಯಾಕೆ ಅಂದ್ರೆ ಅವರಿಗೆ ಗೊತ್ತಿತ್ತು, ಮಗನ ಶಾಪ ನೆಪ ಮಾತ್ರ, ಆ ರಾಜನಿಗೆ ಏಳು ದಿವಸಕ್ಕಿಂತ ಆಯುಷ್ಯವೇ ಇಲ್ಲ ಅಂತ ಗೊತ್ತು. ಅದಕ್ಕೆ ಈ ಶಾಪ ರಾಜನಿಗೆ ಮನಃಶಾಂತಿ ಕೊಡುತ್ತೆ. ಸತ್ತ ಕೊರಲ್ ಹಾಕಿದ್ರಲ್ಲ ಬ್ರಾಹ್ಮಣನಿಗೆ, ಅವಮಾನ ಮಾಡಿದೆ ಅಂತ ದುಃಖ ಪಡ್ತಾ ಇರ್ತಾನೆ, ಅದು ಶಾಂತಿ ಆಗುತ್ತೆ. ಅಂದ್ರೆ ಶಿಕ್ಷೆ ಬಂತು ಅಂತ ಸಂತೋಷ ಪಡ್ತಾನೆ. ಎರಡನೇದೇನಪ್ಪ ಅಂದ್ರೆ ಸಾಧನೆ ಮಾಡಿಕೊಳ್ತಾನೆ. ಸಾವು ಬಂತು ಅಂತ ಗೊತ್ತಾದರೆ, ಸಜ್ಜನರಿಗೆ ಸಾವು ಬರುತ್ತೆ ಅಂತ ಗೊತ್ತಾದರೆ ಸಾಧನೆ ಮಾಡಿಕೊಳ್ತಾರೆ. ದುರ್ಜನರು ಸಾವು ಬಂತು ಅಂತ ಗೊತ್ತಾದರೆ ಎಲ್ಲಾ ಕೆಟ್ಟ ಕೆಲಸ ಮಾಡಿ ಮುಗಿಸ್ತಾರೆ. ಅಪ್ಪ ಇನ್ನು ಮಾಡ್ಲಿಕ್ಕಾಗಲ್ಲ, ಈ ಜನ್ಮ ಬರಲ್ಲ ಅಂತ ಎಲ್ಲಾ ಮಾಡಬಾರದ ಕೆಲಸ ಎಲ್ಲ ಮಾಡಿ ಮುಗಿಸ್ತಾರೆ. ಸಜ್ಜನರು ಒಳ್ಳೆ ಸಾಧನೆ ಮಾಡಿಕೊಳ್ತಾರಂತೆ. ಹಾಗಾಗಲಿ ಅಂತ ಹೇಳಿ ಕಳಿಸಿದ್ದಾರೆ. ರಾಜನಿಗೆ ಸಂತೋಷವೂ ಆಯಿತು, ರಾಜ್ಯವೂ ಬಿಟ್ಟ ಪ್ರಾಯೋಪವೇಶಕ್ಕೆ ಕೂತಿದ್ದಾನೆ. ಪ್ರಾಯೋಪವೇಶ ಅಂದ್ರೆ ಏನೂ ಇಲ್ಲ, ನೀರು ಆಹಾರವಿಲ್ಲದೆ ಮರಣ ಪರ್ಯಂತ ಕಾದು 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 ಬಿಡು, ಅದು ಪ್ರಾಯೋಪವೇಶ ಅಂತ ಹೇಳ್ತಾರೆ. ಬಹಳ ಕಷ್ಟ ಅದು, ಮನಸ್ಸು ಬಹಳ ಗಟ್ಟಿ ಇರಬೇಕು. ಒಂದು ಕಡೆ ಎಲ್ಲ ಆಹಾರ ಇಲ್ಲ ಅಂತ ಒಳಗೆ ಕರುಳೆಲ್ಲ ಕಿತ್ತಾ ಇರುತ್ತೆ ಉಪವಾಸದಿಂದ. ಅಂಥ ಕಾಲಕ್ಕೆ ಅದನ್ನು ತಟ್ಟಿಕೊಂಡು ಇದ್ದು 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 ಕೊನೆಗೆ ಪ್ರಾಣ ಬಿಡಬೇಕು. ನರಳಿ ನರಳಿ ಪ್ರಾಣ ಬಿಡುವುದು ಅಂದ್ರೆ ಪ್ರಾಯೋಪವೇಶ, ಇನ್ನೇನಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಎಲ್ಲರೂ ಬಂದ್ರು, ಎಲ್ಲಾ ಋಷಿಮುನಿಗಳು ಬಂದ್ರು, ವೇದವ್ಯಾಸರು, ಪರಶುರಾಮದೇವರು ಎಲ್ಲರೂ ಬಂದ್ರು. ಆ ಬಂದಾಗ ತಲೆಬಾಗಿ ನಮಸ್ಕಾರ ಮಾಡುತ್ತಾ ಇದ್ದಾನೆ. ಕೃಷ್ಣನ ಕೃಪೆ ನನ್ನ ಮೇಲಿದೆ ಎಂಬುದಕ್ಕೆ ನೀವು ಬಂದದ್ದೇ ಕಾರಣ. ಒಬ್ಬೊಬ್ಬರೆಂಥವರು ತಪಸ್ಸು ಮಾಡಿದರೂ ಕಾಣಲ್ಲ, ಭುವನಂ ಪುನಾನಾಹ, ಜಗತ್ತನ್ನೇ ಪವಿತ್ರ ಮಾಡುವಂಥವರು ಎಲ್ಲರೂ ಬಂದಿದ್ದೀರಾ ಅಂದ್ರೆ ದೇವರ ಕರುಣೆ ನನ್ನ ಮೇಲಿದೆ. ನಂತರ ಅಂದ್ರೆ ನಮ್ಮ ಮೇಲೆ ಗುರುಗಳ ಅನುಗ್ರಹ ಮಾಡಿದರ ದೇವರ ಕರುಣೆ ಇದೆ ಅಂತ ಅರ್ಥ ಅಂದ್ರು. ನಂತರ ಉದ್ಧಾರ ಮಾಡುವ ಜ್ಞಾನ ಕೊಡಿ ಎಂದರೆ ಕೊಡುವವರು ಬಂದ್ರು. ಗಾಮಟಮಾನ ಎದುರುಚ್ಛಯ, ಎದುರುಚ್ಛಯ ಅಂದ್ರೆ ಅಂದುಕೊಳ್ಳದೆ ತಿರುಗ್ತಾ ಇದ್ರಂತೆ. ಎಲ್ಲಿ ಬೇಕಾದ್ರೆ ಖುಷಿಯಿಂದ ತಿರುಗುವವರು ಅಂದ್ರೆ ಅಲ್ಲ ಅಂದ್ರು, ಭಗವದಿಚ್ಛಯ ಅಂದ್ರು. ದೇವರು ಎಲ್ಲೆಲ್ಲಿ ಇಚ್ಛಾ ಬರುತ್ತೆ ಅದು ಭಗವಂತನ ಇಚ್ಛಾ ಅಂತ ತಿಳ್ಕೊಂಡು ತಿರುಗ್ತಾ ಅಲ್ಲಲ್ಲಿರತಕ್ಕಂತಹ ಸಜ್ಜನನ್ನು ಉದ್ದಾರ ಮಾಡತಕ್ಕಂತಹ ಮಹಾನುಭಾವರು ಬಂದರು. 16 ವರ್ಷಗಳ ಪ್ರಾಯ, ಸತತ ಅವರಿಗೆ ವಯಸ್ಸು ಜಾಸ್ತಿ, ಶರೀರಕ್ಕೆ 16 ವರ್ಷಗಳೇ, ಒಳ್ಳೆ ಕಾಯಕಲ್ಪ ಆಗಿದೆ, ಸುಂದರ ಶರೀರ. ಅದು ನೆನೆದ ಕೂಡಲೇ ಕಾಮಾದಿಗಳ ಕಾಟವೇ ಇರಲ್ಲ, ಅಂತಹ ಸುಂದರ ಶರೀರ. ದಿಗಂಬರರಾಗಿದ್ದಾರೆ, ಎಲ್ಲರೂ ಊರಿನ ಜನ ಎಲ್ಲ ಹಿಂದೆ ಬರ್ತಾ ಇದ್ದಾರೆ ಅವರನ್ನು ನೋಡಿ. ಯಾಕೆ ಅಂದ್ರೆ ಎಲ್ಲರನ್ನ ಆಕರ್ಷಣೆ ಮಾಡುತ್ತಾ ಇದೆ ಅವರ ರೂಪ, ಎಲ್ಲರೂ ಹಿಂದೆ ಬರ್ತಾ ಇದ್ದಾರೆ. ಇಲ್ಲಿ ಬಂದಾಗ ಎಲ್ಲಾ ಋಷಿಮುನಿಗಳು ದಿಗ್ಗಂತ ಎದ್ದು ನಿಲ್ಲುತ್ತಾರೆ ಅವರ ತೇಜಸ್ಸನ್ನು ನೋಡಿ. ಆಗ ಹೆದರಿಕಾಯ್ತು ಅವರಿಗೆ, ಯಾರೋ ದೊಡ್ಡವರಿರಬೇಕು ಅಂತ ಹಿಂಸರಕೊಂಡು ಹೋಗಿ ಬಿಡ್ತಾ ಇದ್ದಾರೆ. ತಲೆಬಾಗಿದ ರಾಜ, ಎಲ್ಲಾ ರಾಜರ ತಲೆ ಯಾರ ಪಾದಕ್ಕೆ ಬಾಗಿತ್ತೋ ಅಂತ ರಾಜನ ತಲೆ ಅವರ ಪಾದಕ್ಕೆ ಬಾಗಿತ್ತು. ಹೇಳ್ತಾರೆ ಶಿರಸ ಆಜಹಾರ, ಅರ್ಘ್ಯಾದಿಗಳನ್ನು ತಲೆವಾಗಿ ಕೊಟ್ಟ ಮಹಾನುಭಾವ. ನಂತರ ಕೇಳತಾ ಇದ್ದಾನೆ, ಮ್ರಿಯಮಾಣಸ್ಯ ಸದಾ ಯತ್ಕರ್ತವ್ಯ, ಸಾಯಲಿಕ್ಕೆ ಸಿದ್ಧನಾದವ ಮಾಡಬೇಕಾಗಿದ್ದೇನೆ ಅಂದ್ರೆ ಸಾವು ನಿಶ್ಚಯ ಆದವ ಅಂತಾರೆ. ನಮಗೆ ಯಾವಾಗ ನಿಶ್ಚಯ, ಯಾವಾಗ ಬರುತ್ತೋ ಎಲ್ಲ ಗೊತ್ತಿಲ್ಲ. ಆದ್ದರಿಂದ ನಾವು ಮಾಡಬೇಕಾದ ಕರ್ತವ್ಯ ಏನು ಅಂತ ಆ ಪ್ರಶ್ನೆಯನ್ನು ಮಾಡಿದಾಗ, ಅಥವಾ ಸದಾ ಮ್ರಿಯಮಾಣಸ್ಯ, ದೇವರ ಮರವೇ ಸಾವು, ಆ ರೀತಿ ಆ ಸಾವನ್ನು ನಿತ್ಯ ಪಡೆಯುವರು ನಾವು, ಅದರಿಂದ ಯಾವಾಗಲೂ ಸಾಯುವಂತವರು ಮಾಡಬೇಕಾಗಿದ್ದೇನು ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರವನ್ನ ಕೊಡಲಿಕ್ಕೆ ಶುರು ಮಾಡತಾ ಇದ್ದಾರೆ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣ. ನಾಳೆ 5:00 ಸೇರೋಣ, ಸ್ವಲ್ಪ ಟೈಮ್ ಸೆಟ್ ಮಾಡ್ತಾರೆ. ಅದೇನಾಗಿದೆ, ಈ ಒಂದು 15 ದಿವಸ ಎಲ್ಲಾ ಕಡೆ ಊಟಗಳು ಕರೆದಿದ್ದಾರೆ, ಯಾರನ್ನ ಬೇಡ ಅನ್ಲಿಕ್ಕಿಲ್ಲ, ಎಲ್ಲ ಬೇಕಾದವರೇ ಬರಬೇಕು. ಹೋದ ಕೂಡಲೇ 12 ಗಂಟೆ